ಓಂ ಶಾಂತಿ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಬೀಜ ರೂಪ ಸ್ಥಿತಿಯನ್ನ ಅನುಭವ ಮಾಡುವಂತಹ ವಿಧಾನ ಅಲ್ವಾ? ಸರಿ, ಬೀಜ ಅಂತ ಯಾವ್ದಕ್ಕೆ ಇರ್ತಾರೆ? ಆತ್ಮ ಆಧ್ಯಾತ್ಮಿಕ ಬಿಟ್ಬಿಡಿ, ಸ್ಥೂಲ ರೂಪದಲ್ಲಿ ಪ್ರಾಪಂಚಿಕವಾಗಿ ಬೀಜ ಅಂತ ಯಾವ್ದಕ್ಕೆ ಇರ್ತಾರೆ? ಬೀಜ ಅಂತಂದ್ರೆ, ಬೀಜ ಹೇಳೋದೊಂದು ಸಾರ, ಬೀಜ ಹೇಳೋದೊಂದು ಶಕ್ತಿ ಅಲ್ವಾ? ಅದರಲ್ಲಿ ವೃಕ್ಷವಾಗುವಂತ ಒಂದು ಏನಿದೆ, ಶಕ್ತಿ ಇದೆ. ಹಣ್ಣನ್ನ ಕೊಡುವಂತ ಒಂದು ಶಕ್ತಿ ಇದೆ, ನೆರಳನ್ನ ಕೊಡುವಂತ ಒಂದು ಶಕ್ತಿ ಇದೆ. ಅದನ್ನ ಭೂಮಿಯಲ್ಲಿ ಹಾಕಿದಾಗ ಭೂಮಿಯಲ್ಲಿರುವಂತ ಸತ್ವವನ್ನ ಗುಣಗಳನ್ನ ಹೀರ್ಕೊಂಡ್ ಬಿಟ್ಟು ಸೂರ್ಯನ ಪ್ರಕಾಶವನ್ನ ಪಡ್ಕೊಂಡು ಗೊಬ್ಬರದಲ್ಲಿರುವಂತ ರಸವನ್ನ ಸ್ವೀಕಾರ ಮಾಡಿ ಮಣ್ಣಿನಿಂದ ಶಕ್ತಿಯನ್ನು ಸ್ವೀಕಾರ ಮಾಡಿ ಪ್ರಪಂಚಕ್ಕೆ ನೆರಳನ್ನ ಮತ್ತು ರಸಭರಿತವಾಗಿರುವಂತ ಒಂದು ಹಣ್ಣನ್ನ ಅಥವಾ ಹೂವನ್ನ ಕೊಡುವಂತ ಒಂದು ಶಕ್ತಿ ಯಾರಲ್ಲಿರುತ್ತೆ? ಬೀಜದಲ್ಲಿ. ಅಂದ್ರೆ ಸಂಪೂರ್ಣವಾದಂತಹ ಒಂದು ವೃಕ್ಷಕ್ಕೆ ಆಧಾರ ಕಾರಣ ಯಾರು? ಆ ಬೀಜ ಅಲ್ವಾ? ಆ ಬೀಜದಲ್ಲಿ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ಆ ವೃಕ್ಷನು ಕೂಡ ಏನಾಗತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ, ಇದು ಒಂದು ಸ್ಥೂಲವಾದಂತ ಒಂದು ವೃಕ್ಷದ ಕಥೆ. ಆ ವೃಕ್ಷವನ್ನ ಒಂದು ದಿವಸ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ಹಕ್ಕಿಯಾಗಲಿ ಅಥವಾ ತನ್ನಿಂದಾನೇ ಅದು ಮರದಿಂದ ಭೂಮಿಗೆ ಬಿದ್ದುಬಿಟ್ಟು ಒಂದು ದಿನ ವೃಕ್ಷವಾಗಿ ಎಷ್ಟು ವರ್ಷ ಏನ್ ಮಾಡುತ್ತೆ, ಅದು ಜೀವನವನ್ನ ಮಾಡುತ್ತೆ. ಅಂದ್ರೆ ಈ ಪ್ರಪಂಚದಲ್ಲಿ ಇರುತ್ತೆ ಆ ವೃಕ್ಷ, ಅದು ಒಂದಲ್ಲ ಒಂದು ದಿವಸ ಆ ವೃಕ್ಷ ಏನಾಗ್ಬೇಕು, ಬಿದ್ದೋಗ್ಲೇಬೇಕು. ಆ ಸ್ಥಳದಲ್ಲಿ ಇನ್ನೊಂದು ಬೀಜ ಬರಲೇಬೇಕು, ಆ ನಂತರದಲ್ಲಿ ಇನ್ನೊಂದು ವೃಕ್ಷ ಆಗ್ಲೇಬೇಕು. ಓಕೆ. ಹಾಗೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ, ವಿಶ್ವದಲ್ಲೂ ಕೂಡ ಒಂದು ವೃಕ್ಷ ಇದೆ, ಅದಕ್ಕೆ ಕಲ್ಪ ವೃಕ್ಷ ಅಂತ ಹೇಳ್ತಾರೆ. ಯಾವ ವೃಕ್ಷ ಅಂತ ಹೇಳ್ತಾರೆ? ಕಲ್ಪ ವೃಕ್ಷ. ಆ ಕಲ್ಪ ವೃಕ್ಷದ ಬೀಜ ಯಾರು? ಭಗವಂತ. ಯಾಕಂತಂದ್ರೆ ಆ ಪೂರ್ತಿ ವೃಕ್ಷದ ಜ್ಞಾನವನ್ನ ಅರಿದಂಥವನು. ಹಾಗಿದೆ ಆ ವೃಕ್ಷಕ್ಕೆ ಕಲ್ಪ ವೃಕ್ಷ ಅಂತ ಯಾಕೆ ಹೇಳ್ತಾರೆ? 5,000 ವರ್ಷದ ನಾಟಕದ ಆ ಒಂದು ವೃಕ್ಷ ಏನಿದೆ ಅದಕ್ಕೆ ಕಲ್ಪ ವೃಕ್ಷ ಅಂತ ಯಾಕೆ ಹೇಳಿದ್ರು? ಆ ಹೆಸರಿಗೇನೋ ಒಂದು ಕಾರಣ ಇರಬೇಕಲ್ವಾ? ಓಕೆ, ಇದರ ಆಯುಸ್ಸು 5,000 ವರ್ಷ. ಸರಿ, ಆಯುಸ್ 5,000 ವರ್ಷ. ಆದರೆ ಆ ವೃಕ್ಷಕ್ಕೆ ಅದೇ ಹೆಸರನ್ನ ಇಡುವಂತ ಕಾರಣ ಏನು ನೋಡಿ. ಇವಾಗ ಬಾಳೆಹಣ್ಣನ್ನ ಬಿಡುವಂತ ಗಿಡಕ್ಕೆ ಬಾಳೆ ಗಿಡ ಅಂತ ಹೇಳ್ತಾರೆ, ಮಾವಿನ ಕೊಡುವಂತ ಗಿಡಕ್ಕೆ ಮಾವಿನ ಮರ ಅಂತ ಕೇಳ್ತಾರೆ ಅಲ್ವಾ? ಯಾಕಂದ್ರೆ ಆ ಗಿಡದಲ್ಲಿ ಏನಾಗತ್ತೆ, ಆ ಹಣ್ಣುಗಳನ್ನ ಕೊಡೋದಕ್ಕೆ ಅದಕ್ಕೆ ಅದರದೇ ಆದಂತ ಒಂದು ಹೆಸರಿದೆ. ಅಂದಮೇಲೆ ಈ ವೃಕ್ಷಕ್ಕೂ ಕೂಡ ಕಲ್ಪ ವೃಕ್ಷವನ್ನ ಅಂತ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಅದರ ಹಿಂದ್ಗಡೆಗೆ ಏನೋ ಒಂದು ರಹಸ್ಯ ಇರಬೇಕಲ್ವಾ, ಒಂದು ಜ್ಞಾನದ ಸೂಕ್ಷ್ಮತೆ ಇರಬೇಕಲ್ವಾ? ಕಲ್ಪನೆಗಳು. ಓಕೆ, ಕಲ್ಪನೆಗಳು ಅಂದ್ರೆ ಎಲ್ಲಿಂದ ಬರುತ್ತೆ ಕಲ್ಪನೆಗಳು? ಭಗವಂತ ಹೇಳ್ತಾರೆ, ಆ ವೃಕ್ಷ ನಿಂತಿರೋದೇನೆ ಕಲ್ಪನೆಗಳ ಆಧಾರದ ಮೇಲೆ. ಯಾವ ಆಧಾರದ ಮೇಲೆ? ಕಲ್ಪನೆಗಳ ಆಧಾರದ ಮೇಲೆ ಏನಾಗಿದೆ ಆ ವೃಕ್ಷ ನಿಂತಿದೆ. ಅಂದ್ರೆ ನೋಡಿ, ನೀವು ಆತ್ಮಕ್ಕೆ ಈ ಕರ್ಮವನ್ನ ಮಾಡಬೇಕು ಅಂತ ಕಲ್ಪನೆ ಬಂದಾಗಲೇ ನೀವೇನ್ ಮಾಡ್ಲಿಕ್ಕೆ ಆರಂಭ ಮಾಡ್ತೀರಿ? ಕರ್ಮ ಮಾಡ್ಲಿಕ್ಕೆ ಆರಂಭ ಮಾಡ್ತೀರಿ. ಫಸ್ಟ್ ಗೆ ಬರೋದು ಯಾವುದು? ಕಲ್ಪನೆ ಅಲ್ವಾ? ಆ ಒಂದೊಂದು ಸೆಕೆಂಡಿಗೂ ಕೂಡ ಆ ಕಲ್ಪನೆ ಏನಾಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರೋದಕ್ಕೆ ಭಗವಂತನು ಕೂಡ ಹೇಳ್ತಾರೆ, ನಾನು ಕೂಡ ಆ ಕಲ್ಪ ವೃಕ್ಷದಲ್ಲಿ ಬಂಧಿತನಾಗಿದ್ದೇನೆ. ಪರಮಧಾಮದಲ್ಲಿ ಇದ್ದಿರುವಂತ ಸಮಯದಲ್ಲಿ ನನಗೆ ಒಂದು ಕಲ್ಪನೆ ಬರುತ್ತೆ, ನಾನು ಈಗ ಪ್ರಪಂಚಕ್ಕೆ ಹೋಗ್ಬೇಕು, ದಾದಾ ಲೇಖರಾಜ ಅವರ ಶರೀರವನ್ನ ಪ್ರವೇಶ ಮಾಡಬೇಕು ಅಂತ ನನಗೆ ಕಲ್ಪನೆ ಬಂದಾಗ್ಲೇನೆ ನಾನೇನ್ ಮಾಡ್ತೇನೆ, ಅವರ ಶರೀರವನ್ನ ಪ್ರವೇಶ ಮಾಡಿಬಿಟ್ಟು ದಿವ್ಯ ಅಲೌಕಿಕ ಜನ್ಮವನ್ನ ಪಡಿತೇನೆ. ಅಂದ್ರೆ 5,000 ವರ್ಷಕ್ಕೆ ಸರಿಯಾಗಿ ಆ ಸೆಕೆಂಡಿನಲ್ಲಿ ನಮ್ಮ ಮನಸ್ಸಲ್ಲಿ ಏನು ಬರ್ತದೆ? ಕಲ್ಪನೆ. ಅಂದ್ರೆ ನಮ್ಮ ಜೀವನಕ್ಕೆ ಆಧಾರ ಯಾವುದು? ಮನಸ್ಸಿನಲ್ಲಿ ಬರುವಂತ ಒಂದು ಕಲ್ಪನೆ ಅಲ್ವಾ? ಆ ಕಲ್ಪನೆಯ ಆಧಾರದ ಮೇಲೆ ಆ ಕಲ್ಪ ವೃಕ್ಷದ ಜ್ಞಾನ ಯಾರಲ್ಲಿದೆ? ಪರಮಾತ್ಮನಲ್ಲಿದೆ ಅಲ್ಲ. ಮತ್ತೆ ಬಾಬಾ ನನ್ನಲ್ಲಿ ಜ್ಞಾನ ಮಾತ್ರ ಇದೆಯೇ ಹೊತ್ತು ಆ ವೃಕ್ಷವನ್ನ ಕಂಟ್ರೋಲ್ ಮಾಡುವಂತದ್ದಾಗ್ಲಿ, ಬದಲಾವಣೆ ಮಾಡುವುದಂತಾಗ್ಲಿ, ಅದನ್ನ ಚೇಂಜ್ ಮಾಡುವಂತದ್ದಾಗ್ಲಿ, ಪರಿವರ್ತನೆ ಮಾಡುವಂತ ಶಕ್ತಿ ನನ್ನಲ್ಲಿ ಇಲ್ಲ. ಈಗ ಭಗವಂತನ ಹೇಳಿರ್ತಾರೆ ಜ್ಞಾನದ ಸಾಗರ ಅಂತ ಹೇಳ್ತಾರೆ. ಸರಿನಾ? ಓಕೆ. ಇವಾಗ ನಾವೆಲ್ಲಿದ್ದೀವಿ ಅಂತ ಭಗವಂತ ಹೇಳ್ತಾರೆ, ನೀವು ಕಲ್ಪ ವೃಕ್ಷದ ಒಂದು ಎಲೆಗಳು. ಮೂರು ದಿನದ ಹಿಂದೆ ಮುರಳೀರಿ ಬಾಬಾ ಹೇಳಿದ್ರಲ್ವಾ, ಒಂದೊಂದು ಎಲೆನೂ ಕೂಡ ಏನಾಗತ್ತೆ, ಭಗವಂತನ ಆಜ್ಞೆ ಇಲ್ಲದೇನೆ ಕೂಡ ಅಲ್ಲಾಡೋದಿಲ್ಲ. ಎಲ್ಲಾ ಕರ್ಮಕ್ಕೂ ಕಾರಣ ಏನು? ಭಗವಂತನೇ ಕಾರಣ ಅಂತ ಬಿಟ್ಟು ಏನು ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಅದು ಯಾರ ನೆನಪಿನ ಅರ್ಥ? ನಿಮ್ಮ ನೆನಪಿನ ಅರ್ಥ. ಅಂದ್ರೆ ನೀವೆಲ್ಲರೂ ಕೂಡ ಕಲ್ಪ ವೃಕ್ಷದ ಒಂದೊಂದು ಎಲೆಗಳು. ನೀವೆಲ್ಲರೂ ಸಹ ಏನ್ ಮಾಡ್ತಿದ್ದೀರಿ, ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನ ನೆನಪಿನಲ್ಲಿ ಭಗವಂತನಿಗೆ ಆ ಕರ್ಮವನ್ನ ಹೇಳಿಬಿಟ್ಟು ಅವನ ಒಂದು ಸಲಹೆ ಸೂಚನೆ ಶ್ರೀಮಠದ ಅನುಸಾರ ಕರ್ಮವನ್ನ ಮಾಡ್ತಾ ಇರೋದನ್ನು ನೆನಪಿನ ಅರ್ಥವಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಏನ್ ಹೇಳಿದ್ರು, ಒಂದೊಂದು ಎಲೆನೂ ಕೂಡ ಏನಾಗತ್ತೆ, ಭಗವಂತನ ಆಜ್ಞೆ ಇಲ್ದೇನೆ ಕೂಡ ಅಲ್ಲಾಡೋದಿಲ್ಲ. ಸರಿನಾ? ಹಾಗಿದ್ರೆ ನಾವು ಇವಾಗ ಎಲ್ಲಿ ಕೂತ್ಕೊಂಡಿದೀವಿ? ಕಲ್ಪ ವೃಕ್ಷದಲ್ಲಿ ಎಲ್ಲಿ ಕೂತ್ಕೊಂಡಿದೀವಿ? ಅದೇನ್ ಹೇಳಿದ್ರು, ನೀವು ಎಲೆಗಳು. ನೀವು ಇವಾಗ ಎಲ್ಲಿದ್ದೀರಿ? ಎಲೆಗಳು ಅಂತಂದ್ರೆ ಯಾವುದೋ ಒಂದು ರೆಂಬೆಯ ಅಂದ್ರೆ ಮೇಲೆ, ಅಂತಂದ್ರೆ ಆ ಒಂದು ವೃಕ್ಷ ಇದೆಯಲ್ಲ, ವೃಕ್ಷದ ತುದಿಯಲ್ಲಿ ನಾವು ಇವಾಗ ಕೂತ್ಕೊಂಡಿದ್ದೀವಿ. ಹೌದಾ? ಆವನ್ನ ನಾವು ಎಲೆಯಲ್ಲಿ ಮಾತ್ರ ಕೂತ್ಕೊಂಡಿದ್ದೇವೆ ಹೊರತು ಅದರ ರೆಂಬೆ ಆಗ್ಲಿ ಅದರ ಕಾಂಡದ ಅನುಭವ ನಮ್ಗೆ ಇಲ್ಲ. ಓಕೆನಾ? ಜೋರಾಗಿ ಗಾಳಿ ಬೀಸಿದಾಗ ಮೊದಲಲ್ಲಾಡೋದು ಯಾವುದು? ಎಲೆಗಳು ತಾನೆ. ಹಾಗೆ ಇಲ್ಲೂ ಕೂಡ ನಮ್ಗೆ ಏನಾಗ್ತಾ ಇದೆ, ಮಾಯೆ ಬಿರುಗಾಳಿ ಬೀಸಿದಾಗ ಮೊದ್ಲೇನಾಗ್ಬಿಡ್ತೀವಿ, ನಾವೇನ್ ಮಾಡ್ಬಿಡ್ತೀವಿ, ಅಲ್ಲಾಡ್ಬೇಕು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಆ ಕಲ್ಪ ವೃಕ್ಷದ ಸಂಪೂರ್ಣವಾದಂತ ತಿಳುವಳಿಕೆ ನಿಮ್ಗೆ ಬರಬೇಕು ಅಂತಂದ್ರೆ ಆ ಬೀಜದ ಸಂಪೂರ್ಣವಾದಂತಹ ಜ್ಞಾನ ನಿಮ್ಗೆ ಇರಬೇಕಾಗತ್ತೆ. ಅವಾಗ ಆ ಬೀಜ ಎಲ್ಲಿದೆ? ಎಲ್ಲಿದೆ? ಬುಡದಲ್ಲಿದೆ. ಪೂರ್ತಿ ಸಾರ ಇರೋದು ಯಾವ್ದಲ್ಲಿ? ಬೀಜದಲ್ಲಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಆ ಬೀಜದ ಜೊತೆಯಲ್ಲಿ ಇರ್ತೀರ, ಯಾವ ಬೀಜ? ಆತ್ಮನ ಬೀಜ ಅಂತಂದ್ರೆ ಪರಮಾತ್ಮ. ಅದಕ್ಕಾಗಿ ಒಂದು ಕಲ್ಪ ವೃಕ್ಷವನ್ನ ಆಧ್ಯಾತ್ಮಿಕ ಚಿತ್ರದಲ್ಲಿ ಏನ್ ಮಾಡಿದ್ದಾರೆ, ಉಲ್ಟಾ ತೋರಿಸಿದ್ದಾರೆ, ಉಲ್ಟಾ ವೃಕ್ಷ. ಯಾಕಂದ್ರೆ ಆ ಬೀಜ ಎಲ್ಲಿದೆ ಹೇಳಿ? ಮೇಲ್ಗಡೆ ಇದೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಇವತ್ತು ನಾವು ನಮ್ಮ ಮನಸ್ಸನ್ನ ಕೃಷ್ಣನ ಹತ್ರ ಇಟ್ಟಿದೀವಿ ಅಥವಾ ರಾಮನ ಹತ್ರ ಇಟ್ಟಿದೀವಿ ಅಂತಂದ್ರೆ ಕಲ್ಪ ವೃಕ್ಷದ ಕಾಂಡದಲ್ಲಿ ಇಟ್ಟಿದ್ದೀರಿ ಅಂತ ಅರ್ಥ. ಎಲ್ಲಿಟ್ಟಿದ್ದೀರಿ? ಕಲ್ಪ ವೃಕ್ಷದ ಕಾಂಡದಲ್ಲಿ. ಯಾಕೆ ಕೃಷ್ಣ ಬಂದಿರೋದಿಲ್ಲಿ? ಸತ್ಯಯುಗದಲ್ಲಿ ಅಲ್ವಾ? ಅವಾಗ ನೀವು ಕಾಂಡದಲ್ಲಿ ಮನಸ್ಸನ್ನ ಇಟ್ರಿ. ರಾಮನಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಸ್ವಲ್ಪ ಮೇಲ್ಗಡೆಗೆ ಕಾಂಡದಲ್ಲಿ ಇಟ್ಟಿದ್ದೀರಾ? ಓಕೆ. ಯೇಸು ಕ್ರಿಸ್ತನಲ್ಲಿ ಮನಸ್ಸನ್ನ ಇಟ್ಟಿದ್ದೀರಿ ಅಂತಂದ್ರೆ ಒಂದು ರೆಂಬೆಯಲ್ಲಿ ಇಟ್ಟಿದ್ದೀರಿ. ಆಂಜನೇಯನಲ್ಲಿ ಇಟ್ಟಿದ್ದೀರಿ ಅಂತಂದ್ರೆ ಇನ್ನೊಂದು ರೆಂಬೆಯಲ್ಲಿ ಇಟ್ಟಿದ್ದೀರಿ. ಮಠಾಧೀಶರ ಹತ್ರ ಇಟ್ಟಿದ್ದೀರಿ ಅಂದ್ರೆ ಒಂದು ಸಣ್ಣ ಕೊಂಬೆ ಜೊತೆಗೆ ಇಟ್ಟಿದ್ದೀರಿ ಅಲ್ವಾ? ಅಂತಂದ್ರೆ ಯಾವ್ಯಾವ ಮನುಷ್ಯಾತ್ಮರ ಹತ್ರ ನೀವು ಮನಸ್ಸನ್ನ ಇಡ್ತಾ ಇದ್ದೀರಾ ಅಂತಂದ್ರೆ ನೀವು ವೃಕ್ಷದಲ್ಲಿ ಮಾತ್ರ ಇದ್ದೀರಾ ಹೊರತು ಎಲ್ಲಿಲ್ಲ? ಎಲ್ಲೋಗಿಲ್ಲ? ಬುಡಕ್ಕೆ ಹೋಗಿಲ್ಲ. ಸರಿ, ಓಕೆ. ಆ ವೃಕ್ಷಕ್ಕೆ ಏನೇನಿರುತ್ತೆ? ಬೇರಿರುತ್ತೆ, ಕಾಂಡಿರುತ್ತೆ, ರೆಂಬೆ ಕೊಂಬೆಗಳಿರ್ತವೆ, ಎಲೆಗಳಿರುತ್ತೆ. ಓಕೆ. ನಿಮ್ಗೆ ಕಾಂಡ ಅಂದ್ರೆ ಯಾವ್ದು ಅಂತ ಗೊತ್ತಾಯ್ತು, ರೆಂಬೆ ಕೊಂಬೆ ಗೊತ್ತಾಯ್ತು, ಎಲೆಗಳು ಗೊತ್ತಾಯ್ತು. ಹಾಗಿದ್ರೆ ಬೇರೆ ಯಾವುದು? ಬೇರೆ ಯಾವುದು? ಯಾರು ಬೇರು? ಬ್ರಾಹ್ಮಣರು. ಬೇರೆ ಯಾರು ಹೇಳಿ? ಬ್ರಾಹ್ಮಣರು. ನೀವೆಲ್ಲ ಯಾರು? ಪ್ರಜಾಪಿತ ಬ್ರಹ್ಮಾರವರ ಮುಖವಂಶಾವಳಗಳ. ಕಲ್ಪ ವೃಕ್ಷದಲ್ಲಿ ಕೆಳಗಡೆ ಬೇರೆ ಯಾರು ತೋರಿಸಿದ್ದಾರೆ ನೋಡಿ, ಯಾರನ್ನು ತೋರಿಸಿದ್ದಾರೆ? ಬ್ರಾಹ್ಮಣರು ತಾನೆ. ಇವತ್ತು ನಾವು ಜ್ಞಾನದಿಂದ ನಮ್ಮ ತಪಸ್ಸಿನ ಶಕ್ತಿಯಿಂದ ನಾವೇನ್ ಮಾಡಿದೀವಿ, ಸಂಪೂರ್ಣವಾದಂತಹ ವೃಕ್ಷ ಯಾರಲ್ಲಿದೆ? ಬೇರಲ್ಲಿದೆ. ಬೇರಲ್ಲಿದೆ ತಾನೆ. ಬೇರೆ ಎಷ್ಟು ಗಟ್ಟಿಯಾಗಿರುತ್ತದೋ ಅಷ್ಟು ಗಟ್ಟಿಯಾಗಿ ಏನಾಗತ್ತೆ, ಆ ವೃಕ್ಷ ಸ್ಟ್ರಾಂಗ್ ಆಗಿರುತ್ತಲ್ವ? ಅದಕ್ಕಾಗಿ ಆ ಭಗವಂತ ಬೀಜದ ಜೊತೆಯಲ್ಲಿರುವಂತಹ ನೀವು ಯಾರಾಗಿದ್ದೀರಿ? ಬೇರಾಗಿದ್ದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ನೀವು ಚೆಕ್ ಮಾಡಿಕೊಳ್ಳಿ. ಈಗ ನೀವು ನಿಮ್ಮ ಮನಸ್ಸನ್ನ ಎಲೆಯಲ್ಲಿಟ್ಟಿದ್ದೀರೋ, ತೊಂಗೆಯಲ್ಲಿಟ್ಟಿದ್ದೀರೋ, ರೆಂಬೆಯಲ್ಲಿಟ್ಟಿದ್ದೀರೋ, ಕಾಂಡದಲ್ಲಿಟ್ಟಿದ್ದೀರೋ ಅಥವಾ ಬೇರಿನಲ್ಲಿಟ್ಟಿದ್ದೀರೋ? ಯಾವ್ದಲ್ಲಿಟ್ಟಿದ್ದೀರಿ? ಯಾವಾಗ? ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಮಾತ್ರ. ಹೊರಗಡೆ ಹೋದ ತಕ್ಷಣ ಎಲ್ಲಿಗೆ ಹೋಗ್ಬಿಡ್ತೀವಿ? ಎಲೆಗೆ ಹೋಗ್ಬಿಡ್ತೀವಿ. ಅವಾಗ ಯಾವಾಗ ಎಲೆಗೆ ಹೋಗುತ್ತೆ ಅವಾಗ ಏನಾಗ್ಬಿಡೋದು? ಅದು ಅಲ್ಲಾಡತ್ತೆ ಅಲ್ವಾ. ಅದೇ ಬೇರಲ್ಲಿ ಇದ್ದಾಗ ಹೊರಗಡೆಗೆ ಎಷ್ಟು ಬೇಕಾದ್ರೂ ಚಂಡಮಾರುತ ಬರಲಿ, ಬೇರೆಗೆ ಏನಾದ್ರೂ ಆಗತ್ತಾ? ಓಕೆ, ಬೇರಿನ ಕೆಲಸ ಏನು? ಬೇರಿನ ಕೆಲಸ ಏನು? ಆ ಬೇರು ಏನು ಮಾಡುತ್ತೆ? ನೀರನ್ನ ಎಳ್ಕೊಂಡು ಶಕ್ತಿಯನ್ನು ಎಳ್ಕೊಂಡು ಪೂರ್ತಿ ವೃಕ್ಷಕ್ಕೆ ಶಕ್ತಿ ಯಾರು ಕೊಡ್ತಾ ಇರ್ತಾರೆ? ಬೇರೆ ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಆ ಪರಮಾತ್ಮನಿಂದ ಸರ್ವ ಶಕ್ತಿಯನ್ನ ಪಡ್ಕೊಂಡು ಸಂಪೂರ್ಣವಾಗಿ ವೃಕ್ಷಕ್ಕೆ ಏನು ಮಾಡಬೇಕು? ನೀವು ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು ತಾನೆ. ಭಗವಂತ ಹೇಳ್ತಾರೆ, ಭೂಮಿಯಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದು ಇರುತ್ತೆ, ಆದ್ರೆ ಆ ಒಂದು ಬೇರೆ ಏನ್ ಮಾಡುತ್ತೆ? ತನಗೆ ಬೇಕಾಗಿರೋದನ್ನ ಮಾತ್ರ ಹೇಳ್ಕೊಂಡು ಬಿಟ್ಟು ಏನ್ ಮಾಡುತ್ತೆ? ದಾರಿ ಕೊಡ್ತಾರೆ, ಎಲೆ ಕೊಡ್ತಾರೆ. ಓಕೆ, ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ ಮಕ್ಕಳೇ. ಒಂದು ಗಿಡಕ್ಕೆ ಭೂಮಿಯಲ್ಲಿ ನೀರು ಹಾಕ್ಲೇಬೇಡಿ, ಓಕೆ, ಎಲೆ ನೀರು ಹಾಕ್ತಾ ಹೋಗಿ, ಆವಾಗ ಆ ಗಿಡ ಸುಂದರವಾಗಿರುತ್ತ, ಹಸಿರಾಗಿರುತ್ತ? ಇರಲ್ಲ. ಹಾಗಿದ್ರೆ ಹಸಿರಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀರೆಲ್ಲ ಹಾಕ್ಬೇಕು. ಓಕೆ, ಬಾಬಾ ಹೇಳ್ತಾರೆ, ಮಕ್ಕಳು ನೀವ್ಯಾರು? ನೀವು ಬೇಡ ಅಂತಂದ್ಮೇಲೆ ನಿಮ್ಮಲ್ಲೇ ನೀರಿಲ್ಲ ಅಂತಂದ್ರೆ ನಿಮ್ಮ ವೃಕ್ಷ ಹೆಂಗಿರುತ್ತೆ? ವಿಶ್ವ ಪರಿವರ್ತನೆ, ಪ್ರಪಂಚದ ಉದ್ಧಾರ ಮಾಡಲಿಕ್ಕೆ ನೀವು ನಿಮಿತ್ತರು ಅಂತಂದ್ರೆ ನೀವೇ ಆ ಒಂದು ಭಗವಂತನ ಸತ್ಯ ಗೀತಾ ಜ್ಞಾನವನ್ನ ಸ್ವೀಕಾರ ಮಾಡುವಂತ ಶಕ್ತಿ, ಯೋಗ್ಯತೆ, ಅರ್ಹತೆ ನಿಮ್ಮಲ್ಲಿ ಪಡ್ಕೊಂಡು ಅದನ್ನ ವೃಕ್ಷಕ್ಕೆ ಕೊಡುವಂತ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಅವಾಗ ಕಲ್ಪ ವೃಕ್ಷ ಮಾಡೋಗುತ್ತೋ ಹಸಿರಾಗಿರುತ್ತೋ? ಹಾಗಿದ್ರೆ ಇವತ್ತು ಕಲ್ಪ ವೃಕ್ಷ ಮಾಡೋಲಿ ಕಾರಣ ಯಾರು? ಯಾರು? ನಾನು. ಯಾರೇಳಿ? ನಾನು. ಯಾಕಂದ್ರೆ ನೀವು ಬೇರೆ ತಾನೆ, ನೀವು ಆ ಶಕ್ತಿಯನ್ನು ಪಡ್ಕೊಂಡು ಆ ವೃಕ್ಷಕ್ಕೆ ಕೊಡದೇ ಇರುವಂತ ಕಾರಣದಿಂದ ನಿಮ್ಮ ಕಲ್ಪ ವೃಕ್ಷ ಏನಾಗಿದೆ? ಅದಕ್ಕೆ ಮಾತಾಡ್ತಾರೆ, ವರ್ತಮಾನ ಸಮಯದಲ್ಲಿ ನೀವು ಅದನ್ನ ಕೊಟ್ಟಾಗ ನಿಮಗೆ ಒಂದು 5,000 ವರ್ಷದಲ್ಲಿ 2,500 ವರ್ಷ ನೀವೇನಾಗಿರ್ತೀರಿ? ಆರಾಮಾಗಿರ್ತೀರಿ. ಯಾವ ಆರಾಮು? ಆ ಒಂದು ಕಲ್ಪ ವೃಕ್ಷದ ಹಣ್ಣನ್ನು ತಿನ್ಕೊಂಡು ನೀವೇನಾಗಿರ್ತೀರಿ? ಖುಷಿಯಾಗಿರ್ತೀರಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಆ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಸಂಪೂರ್ಣ ಕಲ್ಪ ವೃಕ್ಷದ ಸಾರ ಯಾರು? ಭಗವಂತ ಬೀಜ. ಅಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಒಂದು ಮಾವಿನ ಒಂದು ಓಟೆಯನ್ನ ಭೂಮಿಗೆ ಹಾಕ್ಬಿಟ್ಟು ಸರಿನಾ ದೊಡ್ಡ ಮರವನ್ನ ಮಾಡ್ತೀರಾ, ಮಾಡಿದ ಲಾಸ್ಟ್ ಅಲ್ಲಿ ಏನ್ ಬರುತ್ತೆ? ಹಣ್ಣು ಬರುತ್ತೆ ಅಲ್ವಾ? ಆ ಹಣ್ಣನ್ನ ತಿಂದಾಗ ಮಾತ್ರ ನಿಮ್ಗೆ ಏನಾಗತ್ತೆ? ಓಕೆ, ಆ ಹಣ್ಣು ಬರ್ಲಿಕ್ಕೆ ಆಧಾರ ಯಾವುದು? ಬೀಜ, ಬೇರು, ವೃಕ್ಷ, ಓಕೆ, ಆಮೇಲೆ ಸೂರ್ಯ, ಭೂಮಿ, ನೆಲ, ಗೊಬ್ಬರ, ಬೆಳೆಸಿರುವಂತ ವ್ಯಕ್ತಿ, ಎಲ್ಲ ಆದ್ಮೇಲೆ ಸಿಗೋದು ಯಾವುದು? ಬೀಜ, ಹಣ್ಣು. ಅದೇನಾಗಿರ್ತದೆ? ಏನಾಗಿರ್ತದೆ? ರಸಭರಿತವಾಗಿರ್ತದೆ. ನಮಗೆ ಅನುಭವ ಆಗೋದು ಯಾವುದು? ಖುಷಿ ಕೊಡೋದು ಯಾವುದು? ಆನಂದ ಕೊಡೋದು ಯಾವುದು? ಹಣ್ಣು ತಾನೆ. ಹಾಗಿದ್ರೆ ಆ ಬೀಜ ಯಾರು? ಪರಮಾತ್ಮ. ವರ್ತಮಾನ ಸಮಯದಲ್ಲಿ ಜ್ಞಾನದ ಬೀಜವನ್ನ ನಿಮ್ಮ ಜೀವನದಲ್ಲಿ ಹಾಕಿ ನೀವು ಆ ಭೂಮಿಯಿಂದ ಅಂತಂದ್ರೆ ಆ ಒಂದು ಜ್ಞಾನದಿಂದ ಸಂಪೂರ್ಣವಾದ ಶಕ್ತಿಯನ್ನು ಪಡ್ಕೊಂಡು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಂತ ನಿಮ್ಮ ವರ್ತಮಾನ ಸಮಯದ ನಿಮ್ಮ ಸ್ವಂತ ಕಲ್ಪ ವೃಕ್ಷಕ್ಕೆ ಏನ್ ಮಾಡಬೇಕು? ಶಕ್ತಿಯನ್ನ ಕೊಟ್ಟು ಅದರಿಂದ ಬರುವಂತ ಹಣ್ಣನ್ನ ತಿಂದಾಗ ಆ ಹಣ್ಣಿನ ಸುಖದ ಅನುಭವ ಇದೆಯಲ್ಲ ಅದು ಬೀಜ ರೂಪ ಸ್ಥಿತಿ. ಯಾವ್ದಳಿ? ಯಾವ್ದು ಬೀಜ ರೂಪ ಸ್ಥಿತಿ? ರಸಭರಿತವಾದಂತ ಮರದಲ್ಲಿ ಹಣ್ಣಾಗಿರುವಂತ ಮಾವಿನ ಹಣ್ಣನ್ನು ನಾವು ಯಾವಾಗ ತಿಂತೀವಿ ಅದಕ್ಕೆ ಏನ್ ಹೇಳಲಾಗತ್ತೆ? ಬೀಜ ರೂಪ ಸ್ಥಿತಿ. ಹಾಗಿದ್ರೆ ಆ ಹಣ್ಣು ಬದಲಿಕ್ಕೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಮೊದಲನೇದಾಗಿ ಕಾನನವಾಗಿರುವಂತ ನನ್ನ ಮನಸ್ಸನ್ನ ಏನ್ ಮಾಡಬೇಕು? ಉಳ್ಬೇಕು, ಅದನ್ನ ಮೃದು ಮಾಡಬೇಕು, ಆಮೇಲೆ ಹೆಂಟೆಗಳನ್ನೆಲ್ಲ ಪೌಡರ್ ಮಾಡಬೇಕು, ಕಸ ಕಡ್ಡಿ ಇರೋದನ್ನೆಲ್ಲ ತೆಗೆದು ಬಿಸಾಕಬೇಕು, ಅದಕ್ಕೆ ಗೊಬ್ಬರ ನೀರನ್ನು ಹಾಕಬೇಕು, ಆ ಸ್ಥಳವನ್ನ ಮೃದು ಮಾಡಬೇಕು, ಆಮೇಲೆ ಜ್ಞಾನದ ಬೀಜವನ್ನ ಹಾಕಬೇಕು, ಅವಾಗವಾಗ ನೀರು ಹಾಕ್ತಾ ಇರಬೇಕು, ಬೇಲಿಯನ್ನು ಹಾಕಬೇಕು. ಇಷ್ಟು ವರ್ಷಗಳ ನಂತರದಲ್ಲಿ ಅದೇನು ಕೊಡುತ್ತೆ? ಆ ಫಲವನ್ನ ಕೊಡುತ್ತೆ. ಆ ಫಲವನ್ನ ಮೊದಲು ಯಾರು ತಿನ್ನಬೇಕು? ನೀವು ತಿಂದು ಆ ಹಣ್ಣನ್ನ ನೀವೇನ್ ಮಾಡಬೇಕಾಗತ್ತೆ? ಬೇರೆಯವರಿಗೆ ಕೊಡಬೇಕಾಗತ್ತೆ. ಓಕೆ, ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ ನಿಮ್ಮ ಕಲ್ಪ ವೃಕ್ಷ ಯಾವ ಹಂತದಲ್ಲಿದೆ? ಭಗವಂತನ ಪ್ರಶ್ನೆ ಏನು? ಕಲ್ಪವೃಕ್ಷದ ಬಗ್ಗೆ ನಮ್ಗೆ ಗೊತ್ತಾಯ್ತು, ಬೀಜ ರೂಪ ಸ್ಥಿತಿ ಗೊತ್ತಾಯ್ತು. ಬೀಜ ರೂಪ ಸ್ಥಿತಿ ಅಂದ್ರೆ ಭಗವಂತ ಹೇಳ್ತಾನೆ, ಯಾವಾಗ ನೀವು ಮಾವಿನ ಹಣ್ಣನ್ನ ತಿಂತಾ ಇರ್ತೀರೋ ಆವಾಗ ನಿಮ್ಗೆ ಗಮನ ಎಲ್ಲಿರ್ತದೆ, ಅಟೆನ್ಷನ್ ಎಲ್ಲಿರ್ತದೆ? ನೀವು ಬೆಳೆಸಿರುವಂತ ಮಾವಿನ ಹಣ್ಣಿನ ಮರದಿಂದ ಮಾವಿನ ಹಣ್ಣನ್ನ ತಂದು ಬಿಟ್ಟು ಕೊಯ್ದು ಬಿಟ್ಟು ತಿಂತಾ ಇದ್ದೀರಾ, ಆವಾಗ ನಿಮ್ ಗಮನ ಎಲ್ಲಿರ್ತದೆ? ರುಚಿಯ ಕಡೆಗೆ ಮಾತ್ರ ಇರುತ್ತೆ. ಇರೋದು ಯಾವ್ದು ಕಡೆಗೆ? ನಾ ಮಾವಿನ ತಿನ್ಬೇಕಾದ್ರೆ ನನ್ನ ಗೊಬ್ಬರ ಹಾಕದೆ, ನೀರು ಹಾಕದೆ, ಬೇಲಿ ಕಡ್ದೆ, 5 ವರ್ಷ ಆಯ್ತು, ಏನಾದ್ರೂ ಇರುತ್ತಾ? ಯಾವ್ದಾದ್ರು ಇರೋದಿಲ್ಲ. ನಮ್ಗಿರೋದೇನು? ಕೇವಲ ಅನುಭವ 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 ಅನುಭವ. ಹಾಗಿದ್ರೆ ನಾವು ಆ ವೃಕ್ಷವನ್ನು ಹಾಕಿರುವಂತ ಉದ್ದೇಶ ಏನು? ಹಣ್ಣಿನ ರುಚಿಯನ್ನ ನಾನು ಅನುಭವಿಸಬೇಕು ಅಂತ. ಅದು ನಮ್ಮ ಜೀವನದ ಫೈನಲ್ ಫಲ. ಫಲ ಯಾವ್ದು? ಸಫಲ. ನಾನು ವೃಕ್ಷವನ್ನ ಬೆಳೆಸಿರೋದು ಕಾರಣ ಏನು? ಫಲ ಬರ್ಲಿಕ್ಕೆ. ಆ ಫಲ ಏನಾಗ್ಬೇಕು? ಸಫಲ ಅಂದ್ರೆ ಸಿಹಿಯಾಗಿರಬೇಕು. ಹಾಗೆ ನಮ್ಮ ಆತ್ಮಿಕ ಜೀವನದ, ಆಧ್ಯಾತ್ಮಿಕ ಜೀವನದ ಮುಖ್ಯ ಉದ್ದೇಶ ಏನು? ಏನು? ಕೆಂಪಗಿರುವಂತ ಶಿವಬಾಬನ ಪ್ರೀತಿಯ ಸುಖವನ್ನ ನಾವೇನ್ ಮಾಡಬೇಕು? ಅನುಭವಿಸಬೇಕು. ಫೈನಲ್ ನಮ್ಗೆ ಆ ಒಂದು ಸುಖದ ಅನುಭವದಲ್ಲಿ ಮಾತ್ರ ನಾವು ಸ್ಥಿತವಾಗಿರಬೇಕು. ಇವತ್ತು ಬೇರೆ ಯಾವುದೇ ವಿಘ್ನಗಳು, ಕಷ್ಟಗಳು, ಯೋಚನೆಗಳು, ಪುರುಷಾರ್ಥ ಯಾವುದು ಕೂಡ ಗಮನ ಇರಬಾರದು. ಅದಕ್ಕೆ ಭಾಗ ಅಂತಾರೆ ಬೀಜ ರೂಪ ಸ್ಥಿತಿ ಅಂತಂದ್ರೆ ಪ್ರಾಲಬ್ಧದ ಸ್ಥಿತಿ. ಯಾವುದು ಪ್ರಾಲಬ್ಧ? ಪುರುಷಾರ್ಥ ಬೇರೆ, ಪ್ರಾಲಬ್ಧ ಬೇರೆ. ಪುರುಷಾರ್ಥ ಯಾವುದು? ಭೂಮಿಯನ್ನು ಅರ್ಥನ ಮಾಡಿ, ಸ್ವಚ್ಛ ಮಾಡಿ, ಗೊಬ್ಬರ ಹಾಕಿ, ನೀರು ಹಾಕಿ, ಬೀಜ ಹಾಕಿ, ಬೇಲೆ ಹಾಕಿ, ಹಣ್ಣು ಬರುವವರೆಗೂ ಮಾಡುವಂತಹ ಕರ್ಮ ಪ್ರಯತ್ನ ಪುರುಷಾರ್ಥ. ಓಕೆ. ಯಾವಾಗ ನಿಮ್ ಕೈಯಲ್ಲಿ ಕಷ್ಟ ಮಾಡಿರುವಂತಹ ಹಣ್ಣು ಕೈಯಲ್ಲಿ ಇದ್ದಾಗ ಏನಾಯ್ತು? ಫಲ ಲಬ್ಧ. ಫಲ ಸಿಕ್ಕಿದೆ ನಿಮ್ ಕೈಯಲ್ಲಿ. ಯಾವ ಹಣ್ಣು ಸಿಕ್ಕಿದೆ? ಮಾವಿನ ಹಣ್ಣು ಕೈಯಲ್ಲಿದೆ. ಓಕೆ. ಯಾವ ಒಂದು ನಾನು ಆತ್ಮನಾಗಿ ಯಥಾರ್ಥವಾಗಿ ನಮ್ಮ ತಂದೆಯ ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕಿತ್ತು, ಆ ನೆನಪು ಮಾಡುವಂತ ಒಂದು ಕರ್ಮದ ಫಲ ನನಗೇನಾಗ್ತಿದೆ? ಅನುಭವ ಆಗ್ತಾ ಇದೆ ಅಂದ್ರೆ ನನ್ನ ಮನಸ್ಸನ್ನು ನಾನು ಎಲ್ಲಿ ಕಲ್ಸ್ಕೊಟ್ಟಿದ್ದೇನೆ? ಪರಮಧಾಮದಲ್ಲಿ, ಪರಮಾತ್ಮ ಇರುವಂತ ಸ್ಥಳದಲ್ಲಿ ನಾನು ಕೂತ್ಕೊಂಡಾಗ ನನ್ನ ಮನಸ್ಸು ಕೇವಲ ಯಾರದಲ್ಲಿದೆ? ಪರಮಾತ್ಮನ ಜೊತೆಯಲ್ಲಿ ಇದ್ಬಿಟ್ಟು ಆ ಒಂದು ಮಾವಿನ ಹಣ್ಣಿನ ಸುಖದಲ್ಲಿ ಮಾತ್ರ ಏನಾಗಿದ್ದಾನೆ? ಸ್ಥಿತವಾಗಿದ್ದಾನೆ. ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮ್ಮ ಮನಸ್ಸು ಇಲ್ಲ. ಅವಾಗ ಕೇಳಲಾಗತ್ತೆ ಪ್ರಾಲಬ್ಧ ಅಂದಮೇಲೆ ನಾನು ಹೇಳ್ತಾರೆ ಈಗ ನಮ್ಮ ಸ್ಥಿತಿ ಪುರುಷಾರ್ಥ ಸ್ಥಿತಿಯಲ್ಲಿ ಇರಬೇಕು, ಪ್ರಾಲಬ್ಧ ಸ್ಥಿತಿಯಲ್ಲಿ ಇರಬೇಕು. ಸರಿ, ನಮ್ಮ ಉದ್ದೇಶ ತಾಲಬ್ಧವಾಗಿರಬೇಕು, ಪುರುಷಾರ್ಥದಲ್ಲಿರಬೇಕು, ತಾಲಬ್ಧದಲ್ಲಿರಬೇಕು. ಹಾಗೆ ತಾಲಬ್ಧ ಬರ್ಲಿಕ್ಕೆ ಆಧಾರ ಯಾವುದು? ಬೇರೆಯವರು ಮಾಡಿರುವಂತ ಮಾವಿನ ಮರದ ನೀವೇನ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ, ಮಾವಿನ ಕಿತ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಓಕೆ. ಹಾಗಿದ್ರೆ ಪುರುಷಾರ್ಥಕ್ಕೂ ಪ್ರಾಲಬ್ಧಕ್ಕೂ ಏನು ವ್ಯತ್ಯಾಸ ಅಂದ್ರೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದ್ಬಿಟ್ಟು ಬಟ್ಟಿ ಅಟೆಂಡ್ ಮಾಡಿ, ಮೌಂಟ್ಗೆ ಹೋಗ್ಬಿಟ್ಟು ಬಟ್ಟಿ ಅಟೆಂಡ್ ಮಾಡಿ, ಮಿಲನ ಮಾಡ್ಕೊಂಡು ಅನುಭವ ಮಾಡ್ಕೊಂಡು ಬರ್ತೀರಲ್ಲ, ಅದ್ಯಾವುದು? ಬೇರೆಯವರು ಬೆಳೆಸಿರುವಂತ ಮಾವಿನ ಮರದ ಹಣ್ಣು ತಿನ್ಕೊಂಡು ಬರೋದು. ಬಾಬಾ ಏನ್ ಹೇಳ್ತಾರೆ, ಬಟ್ಟಿಗೆ ಹೋಗ್ಬಿಟ್ಟು ನೀವು ಅನುಭವ ಹಾಕೊಂಡು ಬರ್ತಾ ಇದೆ ಅಂತ ಏನರ್ಥ? ಬೇರೆ ಯಾರೋ ಮಾವಿನ ಮರ ಬೆಳೆಸಿಬಿಟ್ಟಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ, ಹಣ್ಣನ್ನು ಕೊಟ್ಟು ಬರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ನೀವೇನ್ ಮಾಡ್ಬಿಟ್ರಿ? ಕಟ್ ಮಾಡ್ಕೊಂಡು ತಿಳ್ಕೊಂಡು ಬಂದ್ಬಿಟ್ರಿ. ಓಕೆ. ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ. ನೀವು ಮೌಂಟ್ ಅಬ್ಬ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಎಲ್ಲಿಗೆ ಹೋಗಿದ್ದೀರಿ? ಸರಿ, ಆವಾಗ ನಿಮ್ಗೆ ಯೋಗ ಅನುಭೂತಿ ಯಾರು ಅರ್ಥವಾಗಲ್ವೋ? ಕಾರಣ ಯಾರು? ಅಲ್ಲಿ ಇರುವಂತ ಬ್ರಾಹ್ಮಣ ವತ್ಸರು, ಅತಿರಥ ಮಹಾರಥ ಆತ್ಮಗಳು, ಅವರು ಜ್ಞಾನದ ಅನುಭವವನ್ನ ಜ್ಞಾನ ಧಾರೆಯಿಂದ ನಿಮಗೆ ಕ್ಲಾಸಿನ ಮುಗಲ್ ತಿಳಿಸಿಕೊಡ್ತಾರೆ. ಅಮೃತ ವೇಳೆಯಿಂದ ಇರುವಂತ ಮಾಡುವಂತ ಒಂದು ಯೋಗದ ವೈಬ್ರೇಷನ್ ನೀವೇನ್ ಮಾಡ್ಬಿಡ್ತೀರಿ? ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡ್ತೀರಾ. ಅಂದ್ರೆ ಊಟ ಅಲ್ಲ ಬಾಬಾ ಹೇಳ್ತಾ ಇರೋದು, ಆಧ್ಯಾತ್ಮಿಕವಾದಂತಹ ಆತ್ಮಿಕ ಆಹಾರವನ್ನು ತಿನ್ಕೊಂಡು ಬಂದ್ಬಿಡ್ತೀರಾ. ಅವಾಗ ನಾವೇನ್ ಮಾಡ್ತೀವಿ? ಊಟ ಹೋದಾಗ ಸ್ಥಿತಿ ಚೆನ್ನಾಗಿದೆ ಅಂದ್ಮೇಲೆ ನೀವು ಮಾಡಿರುವಂತ ಆಹಾರ ತಿನ್ಕೊಂಡು ಬಂದಿದ್ದೀರೋ, ಬೇರೆಯವರು ಮಾಡಿರೋ ಆಹಾರ ತಿನ್ಕೊಂಡು ಬಂದಿದ್ದೀರೋ, ನೀವು ಏನ್ ಮಾಡಬೇಕು? ಅಲ್ಲಿಂದ ಇಲ್ಲಿ ಬಂದ ಮೇಲೆ ನೀವು ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡಾಗ್ಲೂ ಕೂಡ, ಅಂತಂದ್ರೆ ನೀವು ರೈಲ್ವೆ ಸ್ಟೇಷನ್ ಅಲ್ಲಾದ್ರೂ ಇಲ್ಲಿ, ಗಾರ್ಡನ್ ಅಲ್ಲಾದ್ರೂ ಇಲ್ಲಿ, ಅಡಿಗೆ ಮನೆಯಲ್ಲಾದ್ರೂ ಇಲ್ಲಿ, ಸಂತೆಯಲ್ಲಾದ್ರೂ ಇಲ್ಲಿ, ನೀವು ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಏನಾಗ್ಬೇಕು? ಆ ಸ್ಥಿತಿಯ ಅನುಭವ ಆಗ್ತಾ ಇದೆ ಅಂತಂದ್ರೆ ಅದ್ಯಾರ ಸ್ಥಿತಿ? ನಿಮ್ಮ ಸುಭ ಸ್ಥಿತಿ. ಯಾರ ಸ್ಥಿತಿ? ಸ್ವಸ್ಥಿತಿ ಅಲ್ವಾ? ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಆ ಸ್ವಸ್ಥಿತಿಗೆ ಆಧಾರ ಯಾವುದು? ಹೌದು, ನಾವ್ ಯಾವ್ದಕ್ಕೆ ಹೋಗೋಣ? ಸ್ವಸ್ಥಿತಿಗೆ ಹೋಗ್ಬಿಟ್ಟು ಆಮೇಲೆ ಬಿಂದು ಸ್ಥಿತಿಗೆ ಹೋಗೋಣ, ಬೀಜ ರೂಪ ಸ್ಥಿತಿಗೆ ಹೋಗೋಣ. ಸರಿನಾ? ನಮ್ಮ ಸ್ಥಿತಿ ಏನಾಗ್ಬೇಕು? ಒಂದು ಸ್ವಸ್ಥಿತಿ ಇರ್ತಾನೆ, ಬೀಜ ರೂಪ ಸ್ಥಿತಿ ಹೋಗ್ಲಿಕ್ಕೆ ಆಗತ್ತೆ ಅಲ್ವಾ? ಅದಕ್ಕೆ ಸ್ವಸ್ಥಿತಿ ಅಂತ ಏನು? ಅದನ್ನು ಭಗವಂತ ಇವತ್ತು ಸುಂದರವಾದಂತಹ ಒಂದು ಶಬ್ದದ ಮೂಲಕ ಉರುಳಿಲಿ ಮಾತನ್ನು ಹೇಳಿದರೆ, ಆ ಸ್ವಸ್ಥಿತಿಯನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಒಂದು ಯಜ್ಞವನ್ನು ಸ್ಥಾಪನೆ ಮಾಡಿದಾರಂತೆ ಬಾಬಾ. ಏನನ್ನು ಮಾಡಿದ್ದಾರೆ? ಯಜ್ಞ. ಇವತ್ತು ಪ್ರಪಂಚದಲ್ಲೂ ಕೂಡ ನೋಡಿ, ಯಾವುದೋ ಒಂದು ವಿಘ್ನಗಳು ಬಂತು, ಸಾಂಕ್ರಾಮಿಕ ರೋಗಗಳು ಬಂತು ಅಂತಂದಾಗ ಏನ್ ಮಾಡ್ತಾರೆ? ಯಜ್ಞ ಮಾಡ್ತಾರ್ತಾನೆ ಅಲ್ವಾ, ಮಾಡ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತ ಒಂದು ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾರಂತೆ. ಆ ಯಜ್ಞದ ಹೆಸರೇನು? ರಾಜಸ್ವ ಅಶ್ವಮೇಧ ರುದ್ರ ಗೀತಾ ಜ್ಞಾನ ಯಜ್ಞ ಅಲ್ವಾ. ಆ ಯಜ್ಞ ಯಾಕೆ ಮಾಡ್ತಾರೆ? ಎಲ್ಲವನ್ನದಲ್ಲಿ ಏನ್ ಮಾಡಬೇಕು? ಸ್ವಾಹ ರಾಜಸ್ವ ಅಂತ ಹೇಳ್ತಾರೆ ಬಾಬು. ಒಂದೊಂದೇ ಶಬ್ದವನ್ನ ನಾವೇನ್ ಮಾಡ್ತಾ ಹೋಗೋಣ? ವಿಚಾರ ಸಾಗರ ಮಂಥನವನ್ನ ಮಾಡ್ತಾ ಹೋಗೋಣ. ರಾಜಸ್ವ ಅಂತಂದ್ರೆ ಏನು? ರಾಜ ಅಂತಂದ್ರೆ ಯಾರು? ರಾಜ ಅಂತ ಯಾರಿಗೆ ಹೇಳ್ತಾರೆ? ರಾಜ ಅಂತಂದ್ರೆ ಅವನು ಸಿಂಹಾಸನಾಧೀಶನಾಗಿರ್ಬೇಕು, ಅವನಿಗೊಂದು ಸಿಂಹಾಸನ ಇರಬೇಕು. ಓಕೆ. ಎರಡನೇದಾಗಿ ಅವನಿಗೆ ರಾಜ್ಯಭಾರ ಮಾಡ್ಲಿಕ್ಕೆ ಪ್ರಜೆಗಳಿರಬೇಕು. ಓಕೆ. ಮೂರನೇದಾಗಿ ರಾಜನ ಮಾತನ್ನ ಪ್ರಜೆಗಳು ಕೇಳಬೇಕು. ಇದು ಮೂರು ಇದ್ರೆ ಅವನಿಗೆ ಏನಾಗ್ತಾರೆ? ರಾಜ. ಓಕೆ. ಭಗವಂತ ಹೇಳ್ತಾರೆ ಯಾವ ರಾಜ? ರಾಜಸ್ವ. ನಿನ್ನ ಮೇಲೆ ನೀನು ರಾಜ, ಸ್ವರಾಜ್ಯ. ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ನಾಯಿ ಮೇಲೆ, ಬೆಕ್ಕಿ ಮೇಲೆ ನಾಯಿ ರಾಜ್ಯ ಮಾಡೋದಲ್ಲ. ಯಾರ ಮೇಲೆ ಯಾರ ರಾಜ್ಯ ಮಾಡಬೇಕು? ಸ್ವ ಅಂತಂದ್ರೆ ನಾನು ಆತ್ಮ, ನನ್ನ ಮೇಲೆ ರಾಜ್ಯಭಾರ ಮಾಡಬೇಕು. ಯಾರ ಮೇಲೆ ಮಾಡಬೇಕು? ಯಾವ ಕರ್ಮೇಂದ್ರಿಯಗಳ ಮೇಲೆ? ಆತ್ಮನ ಕರ್ಮೇಂದ್ರಿಯಗಳ ಮೇಲೆ. ನಾನು ಆತ್ಮ ಅಂದ್ರೆ ನನ್ನ ಕರ್ಮೇಂದ್ರಿಯಗಳು ಯಾವುದು? ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಾನೇನಾಗ್ಬೇಕು? ಏನಾಗ್ಬೇಕು? ರಾಜನಾಗಬೇಕು. ಅಂತಂದ್ರೆ ಇಲ್ಲಿವರೆಗೆ ನಾನು ರಾಜನಾಗಿಲ್ಲ ಅಂತ ಅರ್ಥ. ಈಗ ನಾನು ರಾಜನಾಗಬೇಕು ಅಂತಂದ್ರೆ ಮೊದಲು ನಾನು ಏನಾಗಿದ್ದೆ? ಈಗ ನಾನು ರಾಜನಾಗಬೇಕು. ಮೊದಲು ಏನಾಗಿದ್ದಾಗಿದ್ರೆ? ಪ್ರಜೆ ಆಗಿದ್ದೆ. ಓಕೆ. ನಾನು ಪ್ರಜೆ ಆಗಿದ್ದಿದ್ರೆ ಯಾರೋ ಒಬ್ರು ರಾಜ ಆಗಿರಬೇಕಲ್ಲ. ಯಾರು ರಾಜ ಆಗಿದ್ರು? ರಿವರ್ಸ್ ಕೇಸ್. ಯಾರಾಗಿದ್ರು? ಮಾಯ ಅಲ್ಲ, ಮನಸ್ಸು. ರಾಜ ಆಗಿದ್ದಾರು? ಮನಸ್ಸು. ಅಂದ್ರೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ನಿಮ್ಗೆ ಬೇಕಾದಾಗ ಮನಸ್ಸು ಕೇಳ್ತಾ ಇತ್ತು, ಮನಸ್ಸಿಗೆ ಬೇಕಾದಾಗ ನೀವು ಮಾಡ್ತಾ ಇದ್ರು. ನನ್ನ ಮನಸ್ಸು ಹಿಂಗೆ ಹೇಳುತ್ತಾರೆ, ನಾನು ಸರಿ. ನಾವು ಲೌಕಿಕದಲ್ಲಿ ನೀವು ಬೇಕಾದ ತಪ್ಪು ಮಾಡ್ಕೊಳ್ಳಿ, ಯಾವಾಗ್ಲಾದ್ರೂ ನೀವು ಮಾಡಿದ ಕರ್ಮ ನಿಮ್ಗೆ ತಪ್ಪು ಅಂತ ಅನಿಸ್ತಾ ಇತ್ತಾ? ನನ್ನ ಮನಸ್ಸು ಹಿಂಗೆ ಹೇಳ್ತೀನಿ, ನಾನು ಮಾಡ್ತೇನೆ, ನೀವು ಬೇಕಾದ ಕೇಳಿ ಇರ್ಬೇಡಿ. ಯಾರ ಮಾತನ್ನು ನಾನು ಕೇಳ್ತಿದ್ವಿ? ನನ್ನ ಮನಸ್ಸಿನ ಮಾತನ್ನು ನಾನು ಕೇಳ್ತೀನಿ. ನಾನು ಅಂತಂದ್ ಯಾರು? ಆತ್ಮ. ಆವಾಗ ಆತ್ಮನ ಮೇಲೆ ಯಾರು ರಾಜ್ಯಭಾರ ಮಾಡ್ತಾ ಇದ್ರು? ಪ್ರಜೆಗಳು. ಆತ್ಮ ರಾಜನ ಮೇಲೆ ಮನಸ್ಸು ಬುದ್ಧಿ ಹೇಳುವಂತ ಪ್ರಜೆಗಳು ಏನು ಮಾಡ್ತಾ ಇದ್ರು? ರಾಜ್ಯಭಾರವನ್ನ ಮಾಡಿಬಿಟ್ಟು ಅಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಕಾರಣ ಏನು ಅಂತ ಬಾಬಾ ಹೇಳ್ತಾರೆ, ಒಂದು ಕುದುರೆ ಗಾಡಿ ಇದೆ ಅಂತ ಕೊಡಿ. ಏನಿದೆ? ಕುದುರೆ ಗಾಡಿ. ಕುದುರೆ ಗಾಡಿಗೆ ಎಷ್ಟು ಕುದುರೆ ಇದಾವೆ? ಎರಡು ಕುದುರೆ ಇದೆ. ಯಾವುದು? ಒಂದು ಮನಸ್ಸು, ಒಂದು ಬುದ್ಧಿ. ಅದ ಮೇಲೆ ಯಾರು ಕೂತ್ಕೊಂಡಿದ್ದಾನೆ? ಸಾರಥಿ ಕೂತ್ಕೊಂಡಿದೆ. ಯಾರು? ಆತ್ಮ. ಸರಿ. ಓಕೆ. ಭಗವಂತ ಹೇಳ್ತಾರೆ, ಸಾರಥಿಗೆ ಬೇಕಾದಾಗ ರಥ ಹೋಗ್ಬೇಕು, ಕುದುರೆಗೆ ಬೇಕಾದಂಗೆ ರಥ ಹೋಗ್ಬೇಕು. ಅದ್ ಯಾವಾಗ ಹೋಗುತ್ತೆ? ಸಾರಥಿ ಬೇಕಾದಾಗ ರಥ ಯಾವಾಗ ಹೋಗುತ್ತೆ? ಕಂಟೋ ನೀವು ಫೋನ್ ಮಾಡ್ಬೇಕು. ಅದಕ್ಕಿಂತ ಮೊದಲು ಆ ಕುದುರೆಗಳು ಹೇಳ್ತವೆ, ನಮ್ಗೆ ಹುಲ್ಲು ತಿನ್ಸ್ಬೇಕು. ಓಕೆನಾ? ನಮ್ಗೆ ಸ್ನಾನ ಮಾಡಿಸ್ಬೇಕು, ನಮ್ಮ ಕಡೆಗೆ ಗಮನವನ್ನ ಕೊಡಬೇಕು. ಆಮೇಲೆ ನಮ್ಮ ಮೂಗುದಾರ ಇದೆಯಲ್ಲ, ಅದನ್ನೇನ್ ಮಾಡ್ಬೇಕು? ಸರಿಯಾಗಿ ಇಟ್ಕೊಳ್ಬೇಕು. ಓಕೆ. ಇವತ್ತು ಭಗವಂತ ಹೇಳ್ತಾರೆ, ನಿಮ್ಮಲ್ಲಿ ಮನಸ್ಸು ಬುದ್ಧಿ ಹೇಳುವಂತ ಕುದುರೆ ಇದೆಯೋ ಇಲ್ವೋ? ಅದ್ ಹುಲ್ಲು ಕೊಟ್ಟಿದ್ದೀರಾ? ಅದಕ್ಕೆ ಆಹಾರ ತಿನ್ಸಿದ್ದೀರಾ? ಇಲ್ಲ. ಸ್ನಾನ ಮಾಡಿಸಿದೀರಾ? ಅದಕ್ಕೆ ಆರೋಗ್ಯ ಮೇಂಟೈನ್ ಮಾಡಿದೀರಾ? ಅದ್ರ ಮೂಗುದಾರ ಇಟ್ಕೊಂಡಿದ್ದೀರಾ? ಹಾಯಾನ ಉತ್ತರ ಕೊಡಿ. ಇಲ್ಲ. ಅಂದಮೇಲೆ ಕುದುರೆಗೆ ಬೇಕಾದಾಗ ಕುದುರೆ ಗಾಡಿ ಹೋಗ್ತಾ ಇದ್ಯೋ, ಸಾರಥಿಗೆ ಬೇಕಾದಾಗ ಕುದುರೆ ಗಾಡಿ ಹೋಗ್ತಾ ಇದ್ಯೋ? ಏನಾಗ್ತಾ ಇದೆ? ಕುದುರೆಗೆ ಬೇಕಾದಾಗ ಕಡಿಸ ಆ ಕುದುರೆಯನ್ನು ಕೂಡ ಏನಾಗಿದೆ ಅಂತಂದ್ರೆ ಮನಸ್ಸು ಒಂದು ಡೈರೆಕ್ಷನ್, ಬುದ್ಧಿ ಇನ್ನೊಂದು ಡೈರೆಕ್ಷನ್. ಓಕೆನಾ? ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಹತ್ರ ಏನಿಲ್ಲ, ಸ್ಪಷ್ಟವಾದಂತ ಜ್ಞಾನ ಇಲ್ಲದೇ ಇರುವಂತ ಕಾರಣದಿಂದ ಯಾವ ದಾರಿಯಲ್ಲಿ ಹೋಗ್ಬೇಕು, ಹೇಗೆ ಇದನ್ನ ಕಂಟ್ರೋಲ್ ಮಾಡಬೇಕು, ಹೇಗೆ ಆ ಮೂಗುದಾರವನ್ನು ಇಟ್ಕೊಳ್ಬೇಕು ಅನ್ನುವಂತ ಶಕ್ತಿ, ಯೋಗ್ಯತೆ, ಅರ್ಹತೆ, ವಿಶೇಷತೆ, ಜ್ಞಾನ, ಕೆಪಾಸಿಟಿ ಯಾರಲ್ಲಿಲ್ಲ? ಸಾರಥಿ ರಸಿಯತ್ವ ಇಲ್ಲೇ ಇರುವಂತ ಕಾರಣದಿಂದ ನನ್ನ ಗಾಡಿ ಏನಾಗ್ತಿದೆ ಅಲ್ಲ, ಆಡ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನ್ ಮಾಡ್ಕೊಂಡು ಹೋಗ್ತಾ ಇದೆ, ಕಷ್ಟಪಟ್ಬಿಟ್ಟು ಏನಾಗ್ತಾ ಇದೆ, ಹೋಗ್ತಾ ಇದ್ದ ಸಂಪೂರ್ಣವಾಗಿ ನಾವೇನಾಗ್ಬಿಟ್ಟಿದೀವಿ, ದಾಸರಾಗ್ಬಿಟ್ಟಿದೀವಿ. ಯಾರಿಗೆ? ಕುದುರೆಗಳಿಗೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ರಾಜಸ್ವ. ಇವತ್ತು ಯಜ್ಞವನ್ನ ಯಾಕೆ ಸ್ಥಾಪನೆ ಮಾಡ್ತಿದ್ದಾರೆ ಬಾಬಾ? ಮಕ್ಕಳೇ ನೀವೇನಾಗ್ಬೇಕು, ನಿಮ್ಮ ಮೇಲೆ ನೀವು ರಾಜರಾಗ್ಬೇಕು. ಮೇರಾ ಹರ್ ಬಚ್ಚಾ ರಾಜಾ ಬಚ್ಚಾ ಹೇ ಭಗವಂತ ಏನ್ ಹೇಳ್ತಾರೆ, ನನ್ನ ಪ್ರತಿಯೊಂದು ಮಗುನು ಕೂಡ ಏನು ರಾಜ ಮಗು. ಓಕೆನಾ? ಹಾಗೆ ರಾಜ ಮಗು ಅಂತ ಬಿಟ್ಟು ನಮ್ಮ ಹತ್ರ ಏನು ಕೆಜಿ ಗಟ್ಟಲೆ ಬಂಗಾರ ಇಲ್ಲ ಅಥವಾ ಕಿರೀಟ ಏನು ಇಲ್ಲ, ಆದ್ರೆ ಆತ್ಮಿಕವಾಗಿ ನಾವೇನಾಗ್ತಿದೀವಿ, ಖುಷಿಯಾಗಿರ್ತೇವೆ. ಇದೀವಿ ತಾನೆ? ಯಾಕೇಳಿ? ಮಹಾರಾಜನ ಜೊತೆಗೆ ನಾವು ವಿಶ್ವ ಮಹಾರಾಜನ್ ಅಲ್ವಾ? ಬಾಬಾ ಹೇಳ್ತಾರೆ ಈ ಯಜ್ಞವನ್ನು ನಾನು ಯಾಕೆ ಸ್ಥಾಪನೆ ಮಾಡಿದ್ದೇನೆ, ನನ್ನ ಮಕ್ಕಳು ಏನಾಗ್ಬಿಟ್ಟಿದಾರಂತೆ, ಏನಾಗ್ಬಿಟ್ಟಿದಾರಂತೆ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಭಿಕಾರಿಗಳಾಗ್ಬಿಟ್ಟಿದ್ದಾರೆ. ಏನಾಗ್ಬಿಟ್ಟಿದ್ದಾರೆ? ನಾನು ಒಂದು ಸಮಯದಲ್ಲಿ ರಾಜ್ಯ ಮಾಡಿ ಬಿಟ್ಬಿಟ್ಟು ಹೋಗಿದ್ದೆ, ಇವತ್ತೇನಾಗ್ಬಿಟ್ಟಿದ್ದಾರೆ? ಆಗಿದ್ರು ಆಗಿಲ್ವೋ? ಪ್ರಪಂಚದಲ್ಲಿ ಇರೋರು ಎಲ್ಲರೂ ಭಿಕಾರಿಗಳಂತೆ, ಒಬ್ರು ಸಣ್ಣ ಭಿಕಾರಿ, ಇನ್ನೊಬ್ರು ಅಲ್ವಾ? ಬಾಬಾ ಹೇಳ್ತಾರೆ, ನಿಮ್ಮ ಮನೆಗೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಕೇಳ್ತಾರೆ, ಬೇಡವ್ರು ಏನಂತ, ಒಂದು ರೂಪಾಯಿ ಕೊಡಿ, ಎರಡು ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಓಕೆ ಓಕೆ, ಶ್ರೀಮಂತರು ಏನ್ ಮಾಡ್ತಾರೆ ಹೇಳಿ, ದಾನ ಕೊಡ್ತಾರೆ. ಆದ್ರೆ ಅವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಲಕ್ಷ ಕೊಡಿ ಕೋಟಿ ಕೊಡಿ ಅಂತ ಹೇಳ್ತಾರೆ. ಅವ್ರು ದೊಡ್ಡ ಭಿಕಾರಿ ಯಾರಾದ್ರು ಅಲ್ವಾ? ಅಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನು ಜೋ ಮಾಗ್ರಹ, ಯಾರು ಬೇಡ್ತಾ ಇದಾರ ಅವರೆಲ್ಲ ಏನು ಅಲ್ವಾ? ಅಂದ್ರೆ ಎಲ್ಲರೂ ಬೇಡ್ತಾ ಇದಾರೆ ತಾನೆ, ಭಗವಂತ ಸುಖ ಕೊಡು, ಶಾಂತಿ ಕೊಡು, ಆನಂದ ಕೊಡು, ಪ್ರೀತಿ ಕೊಡು, ಹಣ ಕೊಡು, ಆರೋಗ್ಯ ಕೊಡು, ನನ್ನ ಮನೆಯವ್ರ ಬುದ್ಧಿ ಸರಿ ಮಾಡು, ಸದಾ ಕಾಲ ನಾವು ಬೀಳ್ತಾ ಇದ್ದೀವಿ ಅಂತ ನಾವೇನಾಗ್ಬಿಟ್ವಿ? ಯಾಕೆ ಯಾಕೇಳಿ? ಸಂಪಾದನೆ ಇಲ್ಲ, ಹಣ ಇಲ್ಲ, ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಅದಕ್ಕೆ ನಾವೇನಾಗ್ಬಿಟ್ವಿ? ಭಿಕಾರಿಗಳಾಗಿದ್ವಿ ಅಂತ. ಆ ಭಿಕಾರಿಗಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ರಾಜಸ್ವ ಸ್ವರಾಜ ಅಧಿಕಾರಿ, ನಿಮ್ಮ ಜೀವನಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಪಾತ್ರಕ್ಕೆ, ನಿಮ್ಮ ಸಂಸಾರಕ್ಕೆ ನೀವೇನಾಗ್ಬೇಕು, ರಾಜರಾಗುವಂತ ಒಂದು ಶಿಕ್ಷಣವನ್ನ, ಯೋಗ್ಯತೆಯನ್ನ, ಕಲೆಯನ್ನ, ಅರ್ಹತೆಯನ್ನ ಭಗವಂತ ಏನ್ ಮಾಡ್ತಾರೆ, ಕೊಡುವುದಕ್ಕೋಸ್ಕರ ಈ ಯಜ್ಞವನ್ನ ಮಾಡಿದ್ದಾರೆ. ಯಾವ ಯಜ್ಞ? ರಾಜಸ್ವ ಅಶ್ವ ಮೇಧ. ಅಶ್ವ ಅಂತಂದ್ರೇನು? ಕುದುರೆ ಅಲ್ವಾ? ಆ ಕುದುರೆಯನ್ನು ಏನ್ ಮಾಡ್ಬೇಕಂತೆ, ಸ್ವಾಹ. ಏನ್ ಮಾಡ್ಬೇಕಂತೆ, ಆ ಎರಡು ಕುದುರೆಗಳ ಮನಸ್ಸು ಬುದ್ಧಿಗಳು ಏನಾಗ್ತಿದ್ದಾವೆ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಿದ್ದಾವೆ, ಅದನ್ನ ನಿಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ. ಯಾಕೇಳಿ? ಐದು ಸಾವಿರ ವರ್ಷದಿಂದ ದಾರ ಬಿಟ್ಬಿಟ್ಟಿದ್ದೀರಿ, ಇವಾಗ ಪಾದಲ್ಲಿ ಬರುತ್ತದ್ದು ಅದೇನಾಗೋದಿಲ್ಲ, ಬರೋದೇ ಇಲ್ಲ. ಆ ಅಶ್ವ ಇರುವಂತಹ ಒಂದು ಕುದುರೆಯನ್ನ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕು, ಯಜ್ಞದಲ್ಲಿ ಸ್ವಾಹ, ಮನಸ ವಾಚ ಕರ್ಮಣ, ತನು ಮನ ಧನ ಶ್ವಾಸ ಸಂಕಲ್ಪ ಸಹಿತವಾಗಿ ನಾವು ಯಾರಿಗೆ ಸಮರ್ಪಣೆ ಆಗ್ಬೇಕು, ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗ್ಬೇಕು. ಯಾವುದಲ್ಲಿ? ರುದ್ರ ಗೀತಾ ಜ್ಞಾನ ಯಜ್ಞದಲ್ಲಿ ಯಾವ ರುದ್ರ, ಯಾವ ಕಲ್ಯಾಣಕಾರಿ ತಂದೆ ಶಿವ ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಶಿವಗೀತಾ ಜ್ಞಾನ ಯಜ್ಞ ಅಂತ ಹೇಳ್ಬೋದಿತ್ತಲ್ವಾ, ರುದ್ರ ಗೀತಾ ಜ್ಞಾನ ಯಜ್ಞ ಅಂತ ಯಾಕಿತ್ತು? ಅದ ಶಬ್ದವನ್ನ ಯಾಕೆ ಯೂಸ್ ಮಾಡ್ತಾರೆ, ಬೇರೆ ಕಡೆಗೆ ಎಲ್ಲಾ ಕಡೆಗೂ ಬಾಬಾ ಶಿವ ಬಾಬಾ ಅಂತ ಹೇಳ್ತಾರೆ ಅಲ್ವಾ? ಅದು ಜ್ಞಾನ ಯಜ್ಞದಲ್ಲಿ ಮಾತ್ರ ಬಾಬಾ ಏನ್ ಹೇಳಿದ್ರು, ರುದ್ರ ಗೀತಾ ಜ್ಞಾನ ಯಜ್ಞ ಅಂತಂದು ಅಲ್ವಾ? ಯಾಕೆ ಶಿವ ಅಂತಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಹಸನ್ಮುಖಿ ಅಲ್ವಾ? ರೌದ್ರಾವತಾರ ಅಂತಂದ್ರೆ ಏನ್ ಹೇಳಿ, ಕ್ರೋಧ ಅಲ್ವಾ? ತಾಂಡವ ನೃತ್ಯ ಅಂತ ಇರ್ತಾನೆ, ಶಿವನಿಗೆ ಸಿಟ್ಟು ಬಂದಾಗ ಅವನೇನ್ ಮಾಡಿದಂತೆ, ತಾಂಡವ ನೃತ್ಯವನ್ನ ಮಾಡಿದ್ರು. ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ನಿಮ್ಮಲ್ಲಿರುವಂತ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರವನ್ನ, ರುದ್ರ ಅಂತಂದ್ರೇನು, ದುಷ್ಟರ ಸಂಹಾರವನ್ನ ಮಾಡುವಂತವನು. ಹೌದಾನೆ? ರುದ್ರ ಗೀತ ರುದ್ರ ಮಾಲೆ ಅಂತ ಬಿಟ್ಟು ಹೇಳ್ತಾರೆ, ಅಲ್ವಾ? ಹಾಗೆ ನಮ್ಮ ಶರೀರ ಸಹಿತ ಸಂಪೂರ್ಣವಾಗಿ ನಾವು ಅವನಿಗೆ ಏನ್ ಮಾಡಬೇಕಾಗತ್ತೆ? ಅರ್ಪಣೆ ಮಾಡಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ರುದ್ರ. ಆ ರುದ್ರನ ಎಂದಿನಲ್ಲಿ ನಾವೇನಾಗ್ಬೇಕು? ಸ್ವಾಹ. ಏನಾಗ್ಬೇಕು ಹೇಳಿ? ಸ್ವಾಹ ಆಗಬೇಕು. ಹೇಗೆ? ಗೀತಾ ಜ್ಞಾನ ಯಜ್ಞ, ಗೀತೆಯ ಮೂಲಕ ಮುರಳಿಯ ಮುಖಾಂತರ ಜ್ಞಾನ ತಿಳಿಸುವುದರ ಮೂಲಕ ಭಗವಂತ ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಯಾವುದೇ ರೀತಿ ಕಟ್ಟಿಗೆ ಆಗ್ಬಿಟ್ಟು ಬೆಂಕಿ ಆಗ್ಬಿಟ್ಟು ಎಳ್ಳು ಹಾಕುವಂತ ಯಜ್ಞವನ್ನ ಬಾಬಾ ಸ್ಥಾಪನೆಯನ್ನ ಮಾಡಿಲ್ಲ. ಅಕ್ಕ ಇವತ್ತಿನ ಮುಲ್ಲೆಯಲ್ಲಿ ಭಗವಂತ ಇದ್ದಾರೆ. ಯಾವಾಗ ನಿಮ್ಮ ಸರ್ವಸ್ವವನ್ನ ನಾವು ಯಾರಿ ಅರ್ಪಣೆ ಮಾಡಬೇಕು? ಭಗವಂತನ ಯಜ್ಞಕ್ಕೆ ಮನಸಾ ವಾಚಾ ಕರ್ಮನ ಎಷ್ಟು ನಾವು ಅರ್ಪಿತವಾಗ್ತೀವೋ ಅವಾಗ ನಿಮ್ಗೇನು ಬರುತ್ತೆ? ಸ್ವರಾಜ್ಯ ಅಧಿಕಾರಿಗಳಾಗ್ತೀರ. ಆಗ್ತಿರೋದಲ್ವೋ? ಆಗ್ತೀರಿ. ಯಾವಾಗ ನಿಮ್ಮ ಮೇಲೆ ನೀವು ರಾಜ್ಯಭಾರ ಸ್ಥಾಪನೆ ಮಾಡ್ತೀರೋ ಆಗ ನಿಮ್ಮ ಮನಸ್ಸಿನ ಮೇಲೆ ನಿಮ್ಗೇನು ಬರ್ತದೆ? ಏನ್ ಬರ್ತದೆ? ಕಂಟ್ರೋಲಿಂಗ್ ಪವರ್ ನಿಧಾನ ಬರ್ಲಿಕ್ಕೆ ಶುರು ಆಗತ್ತೆ. ಅದು ಹೇಗೆ? ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ. ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ದಿನ ಬಂದಾಗ ನಿಮ್ಮ ಮನಸ್ಸು ನೀವು ಹೇಳಿರುವಂತ ಮಾತು ಕೇಳ್ತಾ ಇತ್ತ? ಪರಮಾತ್ಮನಲ್ಲಿ ಒಂದು ನಿಮಿಷ ಇಡು ಅಂದ್ರೆ ಇರ್ಲಿಕ್ಕೆ ಆಗ್ತಾ ಇತ್ತ? ನಿಮ್ಗೆ ಮನಸ್ಸನ್ನ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸರಿ, ಇವತ್ತು ಇವತ್ತು ಇರ್ಲಿಕ್ಕೆ ಆಗ್ತಾ ಇದೆಯಾ? ನಿಮಿಷಗಳಷ್ಟು ಇಡಬಹುದು, ಆದ್ರೆ ಗಂಟೆಗಳಷ್ಟು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಗಂಟೆಗಳಷ್ಟು ಆಗದಿದ್ರೂ ಕೂಡ ಒಂದು ಹಂತದವರೆಗೆ ನಿಮ್ಮ ಮನಸ್ಸು ನಿಮ್ ಕಂಟ್ರೋಲ್ ಅಲ್ಲಿ ಬಂದಿದೆಯೋ ಬಂದಿಲ್ವೋ? ಸ್ವಲ್ಪ ಸಮಯದವರೆಗೆ ಆದ್ರೂ ಕೂಡ ನಾವೇನ್ ಮಾಡಬಹುದು? ನನ್ನ ಮನಸ್ಸು ಬುದ್ಧಿಯನ್ನು ನನಗೆ ಬೇಕಾದ ಕಡೆಯಲ್ಲಿ ಇಟ್ಟುಬಿಟ್ಟು ನನಗೆ ಬೇಕಾಗಿರುವಂತ ರೀತಿಯಲ್ಲಿ ಕರ್ಮವನ್ನು ನಾವೇನ್ ಮಾಡಬಹುದು? ಮಾಡಿಸ್ಕೊಳ್ಬಹುದಾಗಿದೆ ಅಲ್ವಾ? ಅಗ್ಗೆ ಬಾಬಾ ಹೇಳ್ತಾರೆ, ನಿಧಾನವಾಗಿ ನಾವು ಅದನ್ನ ಏನ್ ಮಾಡ್ತಿದೀವಿ? ರಾಜ್ಯಭಾರವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಯಾರ ಮೇಲೆ? ಯಾರ ರಾಜ್ಯ? ನನ್ನ ಕರ್ಮೇಂದ್ರಿಯಗಳ ಮೇಲೆ ನಾನು ರಾಜ್ಯಭಾರವನ್ನ ಏನ್ ಮಾಡ್ತಿದ್ದೇನೆ? ಸ್ಥಾಪನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಆಧಾರ ಯಾರು? ರುದ್ರ, ಭಗವಂತ ಅಲ್ವಾ? ಯಾಕೆಂದ್ರೆ ನಾವು ಎಷ್ಟು ಈ ಯಜ್ಞದ ಸಂಬಂಧದಲ್ಲಿ ಬರ್ತಾ ಹೋಗ್ತೀವೋ, ಈಶ್ವರಿಯ ಕಾರ್ಯದಲ್ಲಿ ಈಶ್ವರಿಯ ಸೇವೆಯಲ್ಲಿ ನಾವು ಬರ್ತಾ ಹೋಗ್ತೀವೋ, ಅಷ್ಟು ನಮ್ಮ ಮನಸ್ಸು ಬುದ್ಧಿ ಏನಾಗ್ತಾ ಹೋಗ್ತದೆ? ನಮ್ಮ ಕಂಟ್ರೋಲ್ನಲ್ಲಿ ಬರ್ತಾ ಹೋಗುತ್ತೆ, ನಮ್ಗೆ ಬೇಕಾಗಿರೋದು ಸಿಗ್ತಾ ಹೋಗುತ್ತೆ. ಸರಿನಾ? ಯಾವಾಗ ನಿಮ್ಮ ಮನಸ್ಸು ಕಂಟ್ರೋಲ್ನಲ್ಲಿ ಬರುತ್ತೋ ಆವಾಗ ನಿಮ್ಮ ಮನಸ್ಸನ್ನು ಯಾರಲ್ಲಿ ಇಡಬಹುದು? ಯಾರಲ್ಲಿ ಇಡಬಹುದು? ಬೀಜದಲ್ಲಿ ಇಡಬಹುದು. ಹೇಗೆ? ಬಾಬಾ ಸುಂದರವಾದ ಮಾತಿನ ನೋಡಿ ಮಕ್ಕಳೇ, ಕಣ್ಣಲ್ಲಿ ನೋಡಿರುವಂತಹ ವಸ್ತು, ಕಿವಿಯಿಂದ ಕೇಳಿರುವಂತಹ ಶಬ್ದ, ಮೂಗಿನಿಂದ ಅನುಭವ ಮಾಡಿರುವಂತ ಒಂದು ವಾಸನೆ, ನಾಲಿಗೆ ರುಚಿ, ಚರ್ಮದ ಮೂಲಕ ಮಾಡಿರುವಂತ ಸ್ಪರ್ಶದ ಸುಖವನ್ನ ಅನುಭವ ಮಾಡೋದು ತುಂಬಾ ಸಹಜ, ಹೌದು ಅಲ್ವಾ? ಕಣ್ಣಿಂದ ಯಾವ್ದು ಚಿತ್ರ ನೋಡಿದಿರಿ ಅದು ನೆನಪು ಮಾಡೋದು ಈಸಿ. ಯಾವ್ದೋ ಒಂದು ಶಬ್ದ ಕೇಳಿದಿರ ಅದನ್ನ ನೆನಪು ಮಾಡೋದು ಸಹಜ. ಯಾವ್ದೋ ಒಂದು ವಾಸನೆ ನಿಮ್ಗೆ ಅನುಭವ ಇದೆ ಅದನ್ನ ನೆನಪು ಮಾಡೋದು ಈಸಿ ಅಲ್ವಾ? ನಾಲಿಗೆ ರುಚಿ, ಎಪ್ಪಲ್ ಅಂದ ತಕ್ಷಣ ಏನಾಗತ್ತೆ? ಎಪ್ಪಲ್ನ ರುಚಿ ಅನುಭವನೇ ಆಗತ್ತೆ ಹೊರತು ನಿಮ್ಗೆ ಚೆಬೆನಿಂದ ಆಗತ್ತ, ಹಲಸಿನಿಂದ ಆಗತ್ತ? ಆಗೋದಿಲ್ಲ. ಚಳಿ ಎಂದ ತಕ್ಷಣ ಚಳಿಯ ಅನುಭವನೇ ಆಗತ್ತೆ. ಓಕೆ, ಈ ಎಲ್ಲಾ ವಸ್ತುಗಳ ಅನುಭವವನ್ನ ಸ್ಥೂಲ ಶರೀರದ ಇಂದ್ರಿಯಗಳ ಮೂಲಕ ನಾವು ಮಾಡಿರುವಂತ ಅನುಭವ ಇರೋದಕ್ಕೆ ಅದು ಸಂಸ್ಕಾರದಲ್ಲಿ ನಮ್ಗೇನಾಗಿದೆ? ರೆಕಾರ್ಡ್ ಆಗಿದೆ. ಆಗಿರ್ತಾನೆ ಅದನ್ನ ನೆನಪು ಮಾಡೋದು ನಮ್ಗೇನಾಗತ್ತೆ? ಸಹಜ ಅಲ್ವಾ? ಆದ್ರೆ ಪರಮಾತ್ಮ ಮತ್ತು ಪರಮಧಾಮವನ್ನು ನೆನಪು ಮಾಡುವುದು ಕಷ್ಟ. ಯಾಕೆ? ಆಕಾರ ಇಲ್ಲ, ಬಣ್ಣ ಇಲ್ಲ, ರುಚಿ ಇಲ್ಲ, ಸ್ಪರ್ಶ ಸುಖ ಇಲ್ಲ, ಕೇವಲ ಭಗವಂತ ಹೇಳಿರುವಂತಹ ಜ್ಞಾನದ ಆಧಾರದ ಮೇಲೆ ಮಾತ್ರ. ಯಾವ್ದರ ಆಧಾರ? ಭಗವಂತ ಹೇಳಿರುವಂತಹ ಜ್ಞಾನ, ಅವನ ಮೇಲೆ ನಮ್ಮ ಇರುವಂತಹ ಅಚಲ ನಂಬಿಕೆ ವಿಶ್ವಾಸ, ನಮ್ಗೆ ಬೇಕು ಹೇಳುವುದರ ಒಂದು ಅವಶ್ಯಕತೆ, ಇದರ ಆಧಾರದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಪರಮಧಾಮ ಮತ್ತು ಪರಮಾತ್ಮನ ಬಗ್ಗೆ ನಾವೇನ್ ಮಾಡ್ಕೊಳ್ತೀವಿ? ಫಸ್ಟಿಗೆ ಕಲ್ಪನೆ. ಫಸ್ಟಿಗೆ ನಾವೇನ್ ಮಾಡ್ಕೊಳ್ತೀವಿ ಹೇಳಿ? ಕಲ್ಪನೆಯನ್ನು ಮಾಡಿಕೊಂಡು ಆ ಕಲ್ಪನೆ ಸತ್ಯವಾಗಿದ್ರೆ, ಯಥಾರ್ಥವಾಗಿದ್ರೆ ಮಾತ್ರ ನಿಮ್ಗೆ ಯೋಗಾನುಭೂತಿ ಆಗತ್ತೆ. ಹೊತ್ತು ನಿಮ್ಮ ಕಲ್ಪನೆ ಸರಿಯಾಗಿಲ್ಲ ಅಂತಂದ್ರೆ ನಿಮ್ಗೆ ಯೋಗಾನುಭೂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಲ್ಪನೆ ಆದ್ರೂ ಕೂಡ ವಾಸ್ತವಿಕ ಸತ್ಯ ಅಂದಮೇಲೆ ನಮ್ಮ ಮನಸ್ಸನ್ನ ನಾವು ಪರಮಧಾಮದಲ್ಲಿ ಇರಬೇಕು ಅಂದ್ರೆ ಏನ್ ಮಾಡಬೇಕು? ಬೀಜ ರೂಪ ಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ನನ್ನ ಕಂಟ್ರೋಲ್ ಅಲ್ಲಿ, ಅಂದ್ರೆ ಸ್ವರಾಜ್ಯ ಅಧಿಕಾರಿ ನಾನು ಆಗಿರಬೇಕು. ಓಕೆ, ನಂಬರ್ ಟು, ಪರಮಾತ್ಮನ ಹೇಗೆ ನೆನಪು ಮಾಡಬೇಕು ಅಂತ ಸ್ಪಷ್ಟವಾದಂತ ಜ್ಞಾನ ನಮ್ಮಲ್ಲಿ ಇರಬೇಕು. ಇದ್ದು ಬಿಟ್ಟು ನನ್ನ ಮನಸ್ಸನ್ನು ಎಲ್ಲಿ ಇರಬೇಕು? ಪರಮಧಾಮದಲ್ಲಿರ್ಬೇಕು. ಹೇಗಿರಬೇಕು? ಹೇಗಿರಬೇಕು? ಪ್ರೀತಿಯಿಂದ, ಸ್ನೇಹದಿಂದ, ಅಧಿಕಾರದಿಂದ, ನನ್ನತನದಿಂದ, ಸಂಬಂಧದಿಂದ ನಾವಿಟ್ಟಾಗ ಮಾತ್ರ ನಿರಂತರವಾಗಿ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರಲಿಕ್ಕೆ ಸಾಧ್ಯ. ಬೀಜ ರೂಪ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಸ್ಥಿತಿ ಯಾವ್ದಿರಬೇಕಂತೆ? ಬೀಜ ರೂಪ. ಬೀಜ ಅಂತಂದ್ರೇನು? ಪೂರ್ತಿ ವೃಕ್ಷದ ಸಾರ ಅಂದ್ರೆ ಆ ಬೀಜ ರೂಪ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನ ಇಟ್ಟಾಗ, ಸರಿಯಾಗಿ ಕೇಳಿ, ಆ ಬೀಜ ರೂಪ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನ ಇಟ್ಟಾಗ 5000 ವರ್ಷದಲ್ಲಿ ನಿಮ್ಮ ಆತ್ಮ ಯಾವ್ಯಾವ ಸುಖವನ್ನ ಅನುಭವ ಮಾಡ್ಕೊಂಡು ಬಂದಿದೆಯೋ ಅದೆಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಸುಖವನ್ನ ಏನ್ ಮಾಡಬೇಕು? ಅನುಭವ ಮಾಡಿರಬೇಕು. 5000 ವರ್ಷದಲ್ಲಿ ಏನೇನು ಸುಖವನ್ನ ಅನುಭವ ಮಾಡಿಕೊಂಡು ಬಂದಿದ್ರು ಅದೆಲ್ಲರಿಗಿಂತ ಶ್ರೇಷ್ಠವಾದಂತಹ ಸುಖದ ಅನುಭವ ಮಾಡಬೇಕು. ಯಾವಾಗ? ಬೀಜ ರೂಪ ಸ್ಥಿತಿಯಲ್ಲಿ. ಯಾಕೆ? ಆ ಸುಖವನ್ನ ಬೇರೆ ನೀವು ಯಾವಾಗ್ಲೂ ಕೂಡ ಅನುಭವ ಮಾಡಿರಬಾರದು. ಯಾವಾಗ ಅನುಭವ ಮಾಡಬೇಕು? ಈಗಲೇ ಅನುಭವ ಮಾಡಿರ್ಬೇಕು. ಬೇರೆ ಯಾವಾಗ್ಲೂ ಕೂಡ ಅನುಭವ ಆಗಿರಬಾರದು. ಅಂದ್ರೆ ಅತೀಂದ್ರಿಯ ಸುಖ. ಅತೀಂದ್ರಿಯ ಅಂತಂದ್ರೆ ಏನು? ನಿಮ್ಮ ಆತ್ಮನಲ್ಲಿ ಇರುವಂತ ಸುಖದಲ್ಲಿ ಅತೀ ಅಂದ್ರೆ ಹೈಸ್ಟ್. ಇಂದ್ರಿಯಗಳ ಸುಖ ತಾನೆ? ಮನಸ್ಸು ಬುದ್ಧಿನೂ ಕೂಡ ಇಂದ್ರಿಯಗಳೇ. ಕಣ್ಣು, ಕಿವಿ, ಕೈ, ಕಾಲುಗಳು ಇಂದ್ರಿಯನೇ. ಆದ್ರೆ ಆ ಇಂದ್ರಿಯಗಳ ಸುಖದಲ್ಲಿ ಏನಾಗಿರ್ಬೇಕು? ಅತೀ ಆಗಿರಬೇಕು, ಶ್ರೇಷ್ಠವಾಗಿರ್ಬೇಕು. ಅದ್ಯಾವ ಸುಖ? ಬೀಜ ರೂಪ ಸ್ಥಿತಿಯ ಸುಖ. ಅದು ಮಾತ್ರ ಯಾಕೆ ಶ್ರೇಷ್ಠವಾಗಿರ್ತದೆ? ಬೇರೆ ಸಮಯದ ಸುಖ ಶ್ರೇಷ್ಠವಾಗಿರ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಶ್ರೇಷ್ಠ ಅಂತ ಇರ್ತದೆ, ಅದು ಇದಕ್ಕೆ ಕಂಪ್ಯಾರಿಟಿವ್ ಇಲ್ಲಿ. ಅದಕ್ಕೆ ಬೀಜ ರೂಪ ಸ್ಥಿತಿ ಕಂಪ್ಯಾರಿಸನ್ ಮಾಡಿದ್ರೆ ಬೇರೆ ಎಲ್ಲ ಸುಖದಕ್ಕಿಂತ ಶ್ರೇಷ್ಠ ಯಾವುದು? ಬೀಜ ರೂಪ ಸ್ಥಿತಿ. ಯಾಕೆ? ಬೇಳ್ತಾರೆ, ಸುಖದ ಸಾಗರ ಯಾರು? ಆನಂದದ ಸಾಗರ ಯಾರು? ಶಾಂತಿಯ ಸಾಗರ ಯಾರು? ಶಕ್ತಿಯ ಸಾಗರ ಯಾರು? ಓಕೆ, ನಿಮ್ಗೆ ಏನೇನ್ ಬೇಕು? ಎಲ್ಲ ಬೇಕು ತಾನೆ? ಅದು ಬೇಕು ಅಂತ ನೀವೇನ್ ಮಾಡ್ಬೇಕು? ಇರಬೇಕು. ಓಕೆ, ಹಾಗಿದ್ರೆ ಆ ಸಾಗರದಲ್ಲಿ ಇರಬೇಕು ಅಂದ್ರೆ ನಾವು ಇವಾಗ ಮಾತ್ರ ಇರ್ತೀವಿ, ಬೇರೆ ಯಾವಾಗಲೂ ಇರೋದಿಲ್ವಾ? ವರ್ತಮಾನ ಸಮಯದಲ್ಲಿ ಮಾತ್ರ ನಾವು ಆ ಸಾಗರದ ಜೊತೆಯಲ್ಲಿ ಇರ್ತೀವೋ, ಬೇರೆ ಸಮಯದಲ್ಲೂ ಕೂಡ ಇರ್ತೀವೋ? ಕಲ್ಪದಲ್ಲಿ, ಬೇರೆ ಸಮಯದಲ್ಲಿ ಇರೋದಿಲ್ಲ. ಸತ್ಯವಿದ್ದಲ್ಲ, ಆರಾಮಾಗಿ ಇರ್ತಿರಲ್ಲ. ಓಕೆ, ಭಗವಂತನ ಜೊತೆ ಸುಖ ಶ್ರೇಷ್ಠನೋ ಸತ್ಯವಿದ್ದ ಸುಖ ಶ್ರೇಷ್ಠನೋ? ಶಾರೀರಿಕ ಇಂದ್ರಿಯಗಳ ಸುಖ ಶ್ರೇಷ್ಠನೋ ಆತ್ಮಿಕ ಇಂದ್ರಿಯಗಳ ಸುಖ ಶ್ರೇಷ್ಠನೋ? ಸರಿ, ಪಾಪ ಕೇಳ್ತಾರೆ ಮಕ್ಕಳೇ, ಇಲ್ಲಿ ನೀವು ಶರೀರ ಬಿಟ್ಟ ಮೇಲೆ, ನಿಮ್ಮ ಪಾತ್ರ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀರಿ? ಓಕೆ, ಆವಾಗಲೂ ಕೂಡ ನಿಮ್ಗೆ ಸುಖ ಇರುತ್ತಲ್ವಾ? ಅನುಭವ ಆಗದಿದ್ದು ಕೂಡ ಸುಖ ಅಂತ ಇರುತ್ತಲ್ವಾ? ಆ ಸುಖ ಶ್ರೇಷ್ಠ ಇರುತ್ತೋ ಇರಲ್ವೋ? ಪರಮಧಾಮದಲ್ಲಿ ನೀವು ಎಷ್ಟು ಸೆಕೆಂಡ್ ಆದ್ರೂ ಇರಿ, ಎಷ್ಟು ನಿಮಿಷ ಆದ್ರೂ ಇರಿ, ಓಕೆನಾ? ಸ್ವಲ್ಪ ಸಮಯ ಇರಲೇಬೇಕು. ಪರಮಧಾಮಕ್ಕೆ ಹೋಗ್ಬಿಟ್ಟೆ ಇಲ್ಲಿಗೆ ಬರಬೇಕಾಗತ್ತೆ, ನೀವು ವಾಪಸ್ ಸಚಿವ ಬರಬೇಕಾಗುತ್ತೆ. ಓಕೆ, ಆವಾಗ ಅಲ್ಲಿರುವಂತ ಸುಖ ಈಗ ಭಗವಂತ ಹೇಳ್ತಾ ಇರುವಂತ ಸುಖ ಶ್ರೇಷ್ಠವಾಗಿರುತ್ತೋ ಇರಲು? ಸರಿ ಸಮಾನವಾಗಿರುತ್ತೋ ಇರಲು? ಪರಮಧಾಮದಲ್ಲಿ ನಾನು ಆತ್ಮ ಹೋದಾಗ ವರ್ತಮಾನ ಸಮಯದಲ್ಲಿ ನಾವು ಅನುಭವ ಮಾಡುವಂತ ಬೀಜ ರೂಪ ಸ್ಥಿತಿಗೆ ಸರಿ ಸಮಾನ ಆಗಿರತ್ತೋ ಆಗಿರಲ್ವೋ? ಆಗಿರತ್ತಲ್ವಾ? ಆಗಿರುತ್ತಾ ಆಗಿರಲ್ವೋ? ಪ್ರಶ್ನೆ ಅರ್ಥ ಆಯ್ತಾ? ನಾವು ಆತ್ಮ ಎಲ್ಲಾ ಲೆಕ್ಕಾಚಾರವನ್ನು ಕಂಪ್ಲೀಟ್ ಮಾಡಿಬಿಟ್ಟು ಪರಮಧಾಮಕ್ಕೆ ಹೋದಾಗ, ಓಕೆ, ಅಲ್ಲಿರುವಂತ ಆ ಸುಖ ವರ್ತಮಾನ ಸಮಯದ ಬೀಜ ರೂಪ ಸ್ಥಿತಿಗೆ ಸರಿ ಸಮಾನ ಆಗಿರುತ್ತೋ ಆಗಿರಲ್ವೋ? ಆಗಿರುತ್ತಲ್ವಾ? ಅದಕ್ಕಾಗಿ ಬಾಬಾ ಇರ್ತಾರೆ, ನನ್ನ ಮಕ್ಕಳೆಲ್ಲರೂ ಕೂಡ ಫೇಲ್ ಆಗ್ಬಿಟ್ರು ಅಂತ. ಬಾಬನ ಪ್ರಶ್ನೆಗೆ ಎಲ್ಲ ಮಕ್ಕಳು ಏನಾಗ್ಬಿಟ್ಟಂತೆ? ಫೇಲ್ ಆಗ್ಬಿಟ್ರು. ಯಾಕೆ ಗೊತ್ತಾ? ಪರಮಧಾಮದಲ್ಲಿ ನೀವು ಹೋದಾಗ ಪರಮಧಾಮದಲ್ಲಿರುವಂತ ವೃಕ್ಷದಲ್ಲಿ ನಿಮ್ದೊಂದು ಸೀಟ್ ಇದೆ. ಎಲ್ಲಿದೆ? ಅಲ್ಲೊಂದು ಕಲ್ಪವೃಕ್ಷ ಇದ್ದಾನೆ. ಆ ಕಲ್ಪವೃಕ್ಷದಲ್ಲಿ ಆ ಸೀಟಲ್ಲಿ ನೀವು ಕುತ್ಕೊಳ್ತೀರಿ ಹೊರತು ಪರಮಾತ್ಮನ ಪಕ್ಕದಲ್ಲಿ ಎಲ್ಲಿ ಕುತ್ಕೊಳ್ತೀರಿ? ನೀವು ಎಲ್ಲಿ ಕುತ್ಕೊಳ್ತೀರಿ? ಪರಮಧಾಮದಲ್ಲಿ ನಿಮ್ ಸೀಟೇ ತಾನೇ ಕುತ್ಕೊಳ್ತೀರಿ, ಪರಮಾತ್ಮನ ಪಕ್ಕದಲ್ಲಿ ಕುತ್ಕೊಳ್ತೀರಾ ನೀವು? ಇಲ್ಲ. ಅಂದಮೇಲೆ ಆ ಸೀಟು ಪರಮಾತ್ಮನಿಂದ ಸ್ವಲ್ಪ ದೂರ ಇದೆಯೋ ಇಲ್ವೋ? ಯಾವಾಗ ದೂರ ಇದೆ ಅಂತ ನನ್ನ ಮೇಲೆ ಆ ಸುಖದ ಅನುಭವ ಆಗ್ಲಿಕ್ಕೆ ಸಾಧ್ಯನಾ? ಇವು ಪರಮಾತ್ಮನ ಪಕ್ಕದಲ್ಲಿ ಇರೋದು ನಾನು ಯಾವಾಗ? ಬೀಜ ರೂಪ ಅಂದ್ರೆ ನಾನು ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಬೀಜ ಅಲ್ಲ, ಎರಡು ಆತ್ಮ ಏನಾಗ್ಬಿಟ್ಟಿದೆ? ಒಂದಾಗ್ಬಿಟ್ಟಿದೆ. ಎರಡೂ ಆತ್ಮ ಮತ್ತು ಪರಮಾತ್ಮ ಹೇಳುವಂತ ಎರಡೂ ಬೀಜ ಸೇರಿಬಿಟ್ಟು ಒಂದು ಬೀಜ ಆಗೋದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ. ಬಾಬಾಕರೆ ಸಂಗಮ ಸಂಗಮ ಅಂದ್ರೆ ಹಾಲು ಮತ್ತು ನೀರನ್ನು ಎರಡು ಸೇರಿಸಿದಾಗ ಅದು ಬೇರೆ ಬೇರೆ ಕಾಣುತ್ತಾ? ಕಾಣುವುದಿಲ್ಲ. ಹಾಗೆ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಸೇರೋದಕ್ಕೇನೆ ಬೀಜ ರೂಪ ಸ್ಥಿತಿ ಅಂತ ಇರ್ತಾರೆ. ಅಂದಮೇಲೆ 5000 ವರ್ಷದಲ್ಲಿ ವರ್ತಮಾನ ಸಮಯದ ಬೀಜ ರೂಪ ಸ್ಥಿತಿನೇ ಪೂರ್ತಿ ಕಲ್ಪದ ಶ್ರೇಷ್ಠವಾದಂತಹ ಒಂದು ಸ್ಥಿತಿ. ಅದಕ್ಕಿಂತ ಎತ್ತರವಾದಂತಹ ಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬೀಜ ಸ್ವರೂಪ ಬಾಬಾ ಶ್ರೀ ಬೀಜ ಸ್ವರೂಪ ಸ್ಥಿತಿ ಯಾವುದು ಅಂತ ಹೇಳಿದರು, ಸರಿನಾ? ಆದರೆ ಆ ಬೀಜ ಸ್ವರೂಪ ಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಮನೋಸ್ಥಿತಿ ಹೇಗಿರ್ತದೆ, ಸ್ಥಿತಿ ಏನು ಅಂತ ಹೇಳಿದ್ರು. ಆದ್ರೆ ಆ ಸ್ಥಿತಿಯಲ್ಲಿ ನಾವು ಇದೀವೋ ಇಲ್ಲ ಅಂತ ಗೊತ್ತಾಗೋದು ಹೇಗೆ ಅಂತಂದ್ರೆ, ಆ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಮನಸ್ಸು ಸಂಕಲ್ಪ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ, ಚಿಂತನೆ ಮಾಡೋದಿಲ್ಲ. ಮತ್ತಾಗ ಇದೇನು ಮಾಡ್ತಾ ಇರ್ತದೆ, ಏನು ಅನುಭವ ಮಾಡ್ತಾ ಇರ್ತದೆ? ಭಗವಂತನ ಜೊತೆಯ ಸುಖದ ಅನುಭವ 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 ಅನುభవ ಅನುಭವ ಮಾತ್ರ ಮಾಡ್ತಾ ಇರ್ತದೆ ಹೊರತು ಬೇರೆ ಏನು ಕೂಡ ಏನ್ ಮಾಡೋದಿಲ್ಲ, ಅದು ನಥಿಂಗ್. ಹಾಗಿದ್ರೆ ನಿಮ್ಮ ಪುರುಷಾರ್ಥ ಅಂದ್ರೆ ಏನು ಅಂತ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಈ ಪ್ರಪಂಚದಿಂದ ತೆಗೆದುಕೊಂಡು ಬಿಟ್ಟು ಪರಮಾತ್ಮನವರೆಗೆ ಇಡೋವರೆಗೆ ಮಾತ್ರ ನಿಮ್ದು ಪುರುಷಾರ್ಥ. ಅಲ್ಲಿ ಇಟ್ಟ ಮೇಲೆ ಆಗುವಂತಹ ಅನುಭವ ಯಾವುದು? ಪ್ರಾರಬ್ಧ. ಆಮೇಲೆ ಆಗುದಾವುದು? ಪ್ರಾರಬ್ಧ. ಒಂದು ಮುಂದಿನ ಬಾಬಾ ಸ್ಪಷ್ಟವಾಗಿದ್ದಾರೆ, ಸಂಗಮ ಯುಗ ಪೂರ್ತಿ ನೀವು ಪುರುಷಾರ್ಥನೇ ಮಾಡ್ತಾ ಇದ್ರೆ ಪ್ರಾರಬ್ಧ ಅನುಭವ ಮಾಡೋದು ಯಾವಾಗ? ಪ್ರಾರಬ್ಧದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ಪುರುಷಾರ್ಥದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು? ಪ್ರಾರಬ್ಧ. ಬಾಬಾ ಒಂದು ವ್ಯತ್ಯಾಸವನ್ನೇ ಇರ್ತಾರೆ. ನೋಡಿ ಮಕ್ಕಳೇ, ನೀವು ಇಲ್ಲಿಂದ 5 ತಿಂಗಳ ಮೊದಲು ಮೌಂಟ್ ಅಬು ಹೋಗಬೇಕು ಅಂತ ಪ್ಲಾನಿಂಗ್ ಮಾಡಿದ್ವಿ. ಎಲ್ಲಿ ಹೋಗಬೇಕು ಅಂತ? ಮೌಂಟ್ ಅಬು ಹೋಗಬೇಕು ಅಂತ ಪ್ಲಾನ್ ಮಾಡಿದ 5 ತಿಂಗಳ ಮೊದಲು ಅಂತಂದ್ರೆ, ಇಲ್ಲಿಂದ ಮೌಂಟ್ ಅಬು ಶಾಂತಿವನ್ನು ತಲುಪುವವರೆಗೂ ಮಾಡುವಂತದ್ದು, ಅಲ್ಲಿ ಇದ್ದ ಮೇಲೆ ನಿಮ್ಮ ಮನಸ್ಸನ್ನ ಅಲ್ಲಿ ಇಟ್ಬಿಟ್ಟು ಅನುಭವ ಮಾಡೋದು. ಓಕೆ, ನೀವು ಅಲ್ಲಿ ಪ್ರಾರಬ್ಧದ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ, ಪುರುಷಾರ್ಥ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ? ಅಂದ್ರೆ ಹೋಗ್ಬೇಕು 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 ಅಂತ ಸಂಕಲ್ಪನೆ ಮಾಡ್ತಾ ಇರ್ತಿರೋ ಅಥವಾ ಪ್ರಾರಬ್ಧದಲ್ಲಿ ಇಲ್ಲಿ ಇಷ್ಟಪಡ್ತಿರೋ? ಅಂದಮೇಲೆ ನಿಮ್ಮ ಆ ಒಂದು ಜರ್ನಿ ಅಂದ್ರೆ ಆ ಪ್ರವಾಸದಲ್ಲಿ ಪುರುಷಾರ್ಥನೂ ಇದೆ ಪ್ರಾರಬ್ಧನೂ ಇದೆ. ಸರಿ, ಶ್ರೇಷ್ಠ ಯಾವುದು, ಪುರುಷಾರ್ಥನ ಪ್ರಾರಬ್ಧನ? ಈಗ ಹೇಳಿ, ನಿಮ್ಮ ಈಶ್ವರಿ ಜೀವನದಲ್ಲಿ ನೀವು ಪುರುಷಾರ್ಥ ಮಾಡ್ತಿದ್ರು ಪ್ರಾರಬ್ಧ ಮಾಡ್ತಿದ್ದೀರೋ? ಪಕ್ಕ ಪ್ರಾರಬ್ಧ ಅಂತಂದ್ರೆ ಏನು ನೋಡಿ, ನಾನು ಮಾವಿನ ತಿಂತಾ ಇದ್ದೀನಿ ಅಂತಂದ್ರೆ ಆ ಸುಖದ ಅನುಭವ ಮಾತ್ರ ಇರಬೇಕೇ ಹೊರತು ಬೇರೆ ಏನು ಕೂಡ ನಮ್ಮಲ್ಲಿ ಇರೋದಿಲ್ಲ. ಓಕೆ, ನೀವು ಯೋಗ ಮಾಡುವಂತ ಸಂದರ್ಭದಲ್ಲಿ ನಾನು ಆತ್ಮ ಬಿಂದು ನಿರಾಕಾರ ಬಣ್ಣ ಬರ್ತಾ ಇದೆ ಕಿರಣ ಬರ್ತಾ ಇದೆ ಅಂತ ಏನಾದ್ರು ಬಂತು, ಅದು ಪ್ರಾರಬ್ಧ ಅಲ್ವೇ ಅಲ್ಲ. ಇನ್ನು ನೀವೇನು ಮಾಡ್ತಿದ್ದೀನಿ, ಪುರುಷಾರ್ಥವನ್ನು ಪ್ರಯತ್ನವನ್ನು ಭಗವಂತ ನೆನಪು ಮಾಡುವಂತದನ್ನು ಮಾಡ್ತಾ ಇದ್ದೀರಿ. ಪ್ರಾರಬ್ಧ ಅಂದ್ರೆ ಇನ್ನು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ಇಲ್ಲಿಂದ ನಿಮ್ಮ ಮನೆ 1/4 ಕಿಲೋಮೀಟರ್ ದೂರದಲ್ಲಿ ಇದೆ, ನಡ್ಕೊಂಡು ಬರ್ತಾ ಇದ್ದೀರಾ, ನಿಮ್ಗೇನಾಗತ್ತೆ? ಸುಸ್ತಾಗತ್ತೆ. ಬಂದ್ಬಿಟ್ಟು ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರಿ, ಕೂತ್ಕೊಂಡಾಗ ಏನಾಗತ್ತೆ? ಹಗುರತೆ ಅನುಭವ. ಹಗುರತೆ ಅನುಭವ ಆಗೋದು ಯಾವುದು? ಪ್ರಾರಬ್ಧ. ಅಂದ್ರೆ ಫಲವನ್ನ ಅನುಭವ ಮಾಡ್ತಾ ಇರುವಂತಹ ಸ್ಥಿತಿ ಯಾವುದು? ಪ್ರಾರಬ್ಧ ಅಲ್ವಾ. ಅದಕ್ಕೆ ಬಾಬಾ ಸುಂದರವಾದ ಮಾತನಾಡ್ತಾರೆ, ಆ ಪ್ರಾರಬ್ಧವನ್ನು ನಾನು ಅನುಭವ ಮಾಡಬೇಕು ಅಂತದ್ದು. ಅದಕ್ಕೆ ಆಧಾರ ಪುರುಷಾರ್ಥ. ಎಲ್ಲಿವರೆಗೂ ಪುರುಷಾರ್ಥವನ್ನು ನೀವು ಮಾಡೋದಿಲ್ಲೋ ಅಲ್ಲಿವರೆಗೆ ಪ್ರಾರಬ್ಧದ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಮ್ಮ ಈಶ್ವರೀ ಜೀವನದ ಫೈನಲ್ ಸ್ಟೇಜ್ ಯಾವುದು? ಬೀಜ ರೂಪ ಸ್ಥಿತಿ ಅಂದ್ರೆ ಬಾಪ್ ಸಮ. ಯಾವ ಸ್ಥಿತಿ ಹೇಳ್ತಾರೆ ಬಾಬಾ? ಬಾಪ್ ದಾದಾ ಸಮ. ಅಂದ್ರೆ ಒಂದು ತಾಯಿಯ ಮಡಿಲಿನಲ್ಲಿ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಎಲ್ಲಿದೆ? ಒಂದು ತಾಯಿಯ ಮಡಿಲಲ್ಲಿ ಮಗು ಇದೆ. ಅದ್ ಹೇಗಿದೆ ಅಂತಂದ್ರೆ, ಆ ತಾಯಿ ಆ ಮಗುವನ್ನು ಹಾಲು ಕುಡಿಸ್ತಾ ಇದ್ದಾರೆ, ಸರಿನಾ? ಹಾಲು ಕುಡಿಸ್ತಾ ಇರಬೇಕಾದ್ರೆ ಆ ಮಗು ಏನಾಗಿದೆ, ಅವರ ಮಡಿಲಲ್ಲಿ ಒಳಗಡೆಗಿದೆ, ಆ ಮಗು ಕಾಣ್ತಾನೆ ಇಲ್ಲ, ಹೊರಗಡೆ ಪ್ರಪಂಚದವರು ಯಾರಿಗೂ ಕಾಣ್ತಾ ಇಲ್ಲ. ಓಕೆನಾ? ಆ ಮಗುಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ತನ್ನ ಸೀರೆಯಿಂದ ಏನ್ ಮಾಡಿಬಿಟ್ಟಿದ್ರೆ ಆ ತಾಯಿ ಸಂಪೂರ್ಣವಾದಂತ ರಕ್ಷಣೆ ಕೊಟ್ಟು ಬಿಟ್ಟಿದ್ದಾನೆ. ಓಕೆ, ಹೊರಗಡೆ ಪ್ರಪಂಚದವರು ಯಾರಿಗೂ ಕೂಡ ಗೊತ್ತಿಲ್ಲ ಏನಂತ. ಓಕೆ, ಆವಾಗ ಆ ಮಗು ಏನಾಗ್ತಾ ಇರ್ತದೆ, ಖುಷಿಯಿಂದ ಪ್ರಪಂಚವನ್ನು ಎಲ್ಲವನ್ನು ಮರೆತು ಬಿಟ್ಟು ಏನ್ ಮಾಡಿರ್ತಾ ಇರ್ತದ್ದು, ಹಾಲು ಕುಡಿತಾ ಇರ್ತದೆ, ತಾಯಿ ಜೊತೆಗೆ ಆಟ ಆಡ್ತಾ ಇರ್ತದೆ, ತಾಯಿಗೆ ಡಿಶುಮ್ ಡಿಶುಮ್ ಅಂತ ಜಗಳ ಮಾಡ್ತಾನೆ ಇರ್ತದೆ. ಎಲ್ಲಾ ಒಂದು ಸುಖವನ್ನು ಕೂಡ ಏನ್ ಮಾಡ್ತಾ ಇರ್ತದೆ ಅದು, ಯಾರ ಜೊತೆಗೆ? ತಾಯಿ 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 ಮಾತ್ರ ಇರ್ತದೆ, ಹೊರತು ಬೇರೆ ಯಾವ ಒಂದು ಯೋಚನೆ ಚಿಂತನೆ ಏನೂ ಇಲ್ಲ. ಯಾಕಂದ್ರೆ ಆ ಮಗುಗಲ್ಲಿ ಊಟಕ್ಕೆ ಆಹಾರನೂ ಕೂಡ ಇದೆ, ಆ ತಾಯಿಗೆ ಅಮ್ಮನೂ ಕೂಡ ಇದ್ದಾರೆ, ಎಲ್ಲನೂ ಕೂಡ ಇದೆ. ಆದ್ರೆ ಪ್ರಪಂಚದಲ್ಲಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಮಗು ಎಲ್ಲಿದೆ ಅಂತ. ಆದ್ರೆ ಮಗು ಏನಿದೆ, ಸುಖದ ಅತೀಂದ್ರಿಯದಲ್ಲಿ ಏನಾಗಿದೆ, ಸ್ಥಿತವಾಗಿದೆ. ಹಾಗೆ ಆತ್ಮಿಕವಾಗೂ ಕೂಡ ನಾವು ಪರಮಾತ್ಮನ ಜೊತೆಯಲ್ಲಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಾಗತ್ತೆ, ಹೊತ್ತು ಹೊರಗಡೆ ಜನರಿಗೆ ನೋಡಿದ್ರೆ ಏನಾಗ್ಬಿಡತ್ತೆ, ಏನಾಗ್ಬಿಡತ್ತೆ, ನೀವೆಲ್ಲಿದ್ದೀರಿ ಅಂತ ಗೊತ್ತಾಗಲ್ಲ. ನೋಡಿ, ಉದಾಹರಣೆಗೆ ಒಂದು 3 ತಿಂಗಳ ಮಗುನು 6 ತಿಂಗಳ ಮಗು ಇದ್ದೀರಿ ತಿಳ್ಕೊಳ್ಳಿ, ಸರಿನ? ಅದು ತೊಟ್ಟಲಲ್ಲಿರತ್ತೆ. ತೊಟ್ಟಲಲ್ಲಿದ್ದಾಗ ಒಂದು ಮಗುವನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಯಾವುದೋ ಒಂದು ಲೋಕದಲ್ಲಿ ಏನು ಮಾಡ್ತಾ ಇರ್ತದೆ, ಆಟ ಆಡ್ತಾ ಆಡ್ತದೆ, ಕಾಲಿಡ್ಕೊಂಡ್ಬಿಟ್ಟು ಕಾಲಿನ ಹೆಬ್ಬೆನ್ ತಗೊಂಡು ಬಾಯಲ್ಲಿ ಹಾಕೊಂಡು ಇನ್ನೋ ಒಂದು ಲೋಕದಲ್ಲಿ ಏನ್ ಮಾಡ್ತಾ ಇರ್ತದ ಅದು, ಆಟ ಆಡ್ಕೊಂಡು ಅದ ತಲೆ ಮೇಲೆ ಕೈ ಇಡಿ, ಬಟ್ಟೆ ಮೇಲೆ ಕೈ ಹಾಕಿ, ಅದ ಕೈಲಿ ಉಂಗುರ ಏನ ಬೇಕಾದ್ರೂ ತೆಗೀರಿ, ಅದೇನ್ ಮಾಡೋದಿಲ್ಲ, ಡೋಂಟ್ ಬಾದರ್ ಇನ್ ಎನಿಥಿಂಗ್, ಯಾವ್ದರ ಬಗ್ಗೂ ಕೂಡ ಅದೇನ್ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ, ಅದರದೇ ಕಲ್ಪನಾ ವಿಹಾರದಲ್ಲಿ ಅದೇನೇನ್ ಮಾಡ್ತಾ ಇರ್ತದೆ, ಆರಾಮಾಗಿತ್ತು. ಹಾಗೆ ಇಲ್ಲೂ ಕೂಡ ನಾವು ಆ ಅತೀಂದ್ರಿಯ ಸುಖದಲ್ಲಿ ನಾವೇನಾಗಿರ್ಬೇಕು, ಆತ್ಮಿಕ ತಾಯಿಯ ಮಡಿಲಲ್ಲಿ ಹೃದಯ ಸಿಂಹಾಸನದಲ್ಲಿ ಸಿಂಹಾಸನಾಧೀಶರಾದಾಗ ಆ ಸುಖದ ಅನುಭವ ಮಾತ್ರ ನಮಗಿರಬೇಕು. ಅದು ಕೇಳಲಾಗತ್ತೆ ಏನು, ಬೀಜ ರೂಪಸ್ಥಿತಿ ಅಂದ್ರೆ ಕಲ್ಪವೃಕ್ಷದ ಸಾರ. ಕಲ್ಪವೃಕ್ಷದ ಒಂದು ಬೀಜ ಏನಿದೆ, ಸರ್ವ ಸುಖವನ್ನ ಕೊಡುವಂತ ಒಂದು ಬೀಜನಲ್ಲಿ ನನ್ನ ಆತ್ಮವನ್ನು ನಾನು ಅದರಲ್ಲಿ ಇಟ್ಟಾಗ ನಿಮ್ಮ ಆತ್ಮ ಮತ್ತೆ ಯಾವುದೇ ರಿಕ್ವೆಸ್ಟ್ ಲೆಟರ್ ಅನ್ನ ಹಾಕೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ಆತ್ಮ ಯಾವ ಬೇಡಿಕೆಯನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿಮ್ಮ ಆತ್ಮದ ಸಂಸ್ಕಾರದ ಶ್ರೇಷ್ಠವಾದಂತಹ ಸ್ಥಿತಿ, ಅದಕ್ಕಿಂತ ಮೇಲುಗಡೆ ಬೇರೆ ಯಾವ ಸ್ಥಿತಿಯನ್ನು ಕೂಡ ಇಲ್ಲ. ಬೇಕಾಗಿರೋ ಶ್ರೇಷ್ಠವಾಗಿ ಸಿಕ್ಕಿದಾಗ ಅದು ಬೇರೆ ಯಾವುದನ್ನ ಕೇಳಲಿಕ್ಕೆ ಸಾಧ್ಯ? ಓಕೆ, ಇವತ್ತು ನಾನು ಭಾರತ ದೇಶದಲ್ಲಿ ಇದೇನೆ ಅಂತಂದ್ರೆ, ಭಾರತ ದೇಶದಲ್ಲಿ ನಾನು ರಾಷ್ಟ್ರಪತಿ ಆಗ್ಬೋದು ಅಥವಾ ಪ್ರಧಾನಮಂತ್ರಿ ಆಗ್ಬೋದು, ದೇಟ್ ಇಸ್ ಫೈನಲ್. ಅಲ್ಲಿ ನಾನು ಇದೇನೆ ಅಂತಂದ ಮೇಲೆ ಅದಕ್ಕಿಂತ ಮೇಲೆ ನಾನು ಕೇಳಲಿಕ್ಕೆ ಆಗತ್ತಾ? ಆಗೋದಿಲ್ಲ ಅಲ್ವಾ. ಅದಕ್ಕೆ ಬಾ ಬೆಳ್ತಾರೆ, ಯಾವಾಗ ನಾವು ಆ ಸ್ಥಿತಿಯನ್ನು ತಲುಪುತ್ತೀವೋ ಮುಂದೆ ನಮ್ದು ಏನಾಗತ್ತೆ ಅಂದ್ರೆ ಪುರುಷಾರ್ಥ ಸ್ಟಾಪ್, ಅಲ್ಲಿಗೆ ಏನ್ ಹೇಳೋದು ಎಂಡ್. ನಮ್ಮ ಆಮೇಲಿನ ಗಮನ ಏನು, ಪ್ರಾಲಬ್ಧ 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 ಅಂದ್ಮೇಲೆ ನಮ್ಮ ಜೀವನದ ಉದ್ದೇಶ ಪ್ರಾಲಬ್ಧದಲ್ಲಿರೋದು ಪುರುಷಾರ್ಥದಲ್ಲಿರೋದು, ಯಾವ್ದಲ್ಲಿರೋದು ಪ್ರಾಲಬ್ಧ. ಅದು ಬಾಬಾ ಹೇಳ್ತಾರೆ, ಯಥಾರ್ಥವಾಗಿ ತಿಳ್ಕೊಂಡು ಮಾಡಿ ಮಕ್ಕಳೇ. ಅಂದ್ರೆ ಮಾವಿನ ಬೀಜ ಹಾಕಿದಿರಿ, ಮಾವಿನ ಗಿಡ ಹಾಕಿದಿರಾ, ಎಲ್ಲಾನು ಸರಿ, ಸರಿನ? ಮಾವಿನ ಕಾಯಿ ಪೂರ್ತಿಯಾಗಿ ಹಣ್ಣಾಗುವಂತ ಮೊದ್ಲೇನೆ ತೆಗೆದು ಬಿಟ್ಟು ಅರ್ಧಮರ್ಧ ಹಣ್ಣು ಮಾಡ್ಕೊಂಡು ತಿಂದ್ರೆ ಅದೇ ಸಂಪೂರ್ಣವಾದ ಸುಖ ಅಂತ ತಿಳ್ಕೊಳ್ಬೇಡಿ. ಏನ್ ಮಾಡ್ಬೇಕು, ಪೂರ್ತಿ ಹಣ್ಣು ಎಲ್ಲಾಗ್ಬೇಕದು ಮರದಲ್ಲೇ ಹಾಕ್ಬೇಕೆ ಹೊರತು ಕೆಮಿಕಲ್ ಹಾಕ್ಬಿಟ್ಟು ಹೊರಗಡೆ ತೆಗೆದ್ಬಿಟ್ಟು ಏನ್ ಮಾಡಬಾರ್ದು, ಆರ್ಟಿಫಿಷಿಯಲಿ ಹಣ್ಣು ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಅಂದ್ರೆ ಆ ಆತ್ಮ ಪರಮಾತ್ಮನ ಜೊತೆಲಿ ಇದ್ದು 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 ಏನಾಗ್ಬೇಕು, ಸ್ವಚ್ಛ ಆಗಿ 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 ರಸಭರಿತವಾಗಿ ಆದಾಗ ಆ ಹಣ್ಣು ನೀವು ತಿಂದಾಗಲೂ ಕೂಡ ಏನಾಗತ್ತೆ, ಖುಷಿಯಾಗತ್ತೆ, ಬೇರೆಯವರು ತಿನ್ನಿಸಿದಾಗಲೂ ಕೂಡ ಖುಷಿಯಾಗುತ್ತೆ. ಓಕೆ, ಈಗ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ ನೀವು ಬೇರೆಯವರಿಗೆ ಏನು ಕೊಡಬೇಕು ಅಂತ ಬಾಬಾ ಹೇಳ್ತಾರೆ, ಬೇರೆಯವ್ರು ನೀವೇನು ಕೊಡಬೇಕಲ್ವಾ, ನೀವು ವಿಶ್ವ ಸೇವಾಧಾರಿಗಳಾಗಬೇಕು, ವಿಶ್ವ ಪರಿವರ್ತನೆ ಆಗ್ಬೇಕು ಅಂತ ಬಾಬಾ ಕೇಳ್ತಾ ಇರೋದು. ಮಕ್ಕಳೇ ನೀವು ಬೇರೆಯವರಿಗೆ ಬೀಜ ಕೊಡಬೇಕಾ, ಬೇರು ಕೊಡಬೇಕಾ, ಕಾಂಡ ಕೊಡಬೇಕಾ, ರೆಂಬೆ ಕೊಂಬೆಗಳು ಕೊಡಬೇಕಾ, ಎಲೆಗಳು ಕೊಡಬೇಕಾ, ಏನ್ ಕೊಡಬೇಕು, ಎಂತ ಹಣ್ಣು ಕೊಡಬೇಕು, ರಸಭರಿತವಾದಂತಹ ಚೆನ್ನಾಗಿ ರೆಡಿ ಆಗಿರುವಂತಹ ಹಣ್ಣು ಅವ್ರ ಕೈಯಲ್ಲಿ ಕೊಟ್ಟ ತಕ್ಷಣ ಅವ್ರೇನ್ ಮಾಡೋದು, ಕಟ್ ಮಾಡೋದು, ಇನ್ನು ರಸ್ತೆ ಕೆಲಸ. ಇವತ್ತು ಜನ ಏನ್ ಕೇಳ್ತಾ ಇದಾರೆ, ಏನ್ ಕೇಳ್ತಿದ್ದಾರೆ, ಹಣ್ಣನ್ನು ಕೇಳ್ತಾ ಇದಾರೆ, ಅದಕ್ಕೆ ಬೀಜ ಗೀಜ ಏನು ಬೇಡ, ಅವ್ರಿಗೆ ಏನ್ ಬೇಕು, ರೆಡಿಮೇಡ್. ಅವ್ರು ಆ ಹಣ್ಣಕ್ಕೆ ಎಷ್ಟು, ಆ ಹಣ್ಣಿಗೆ ಎಷ್ಟು ಬೇಕಾದ್ರೂ ರೇಟ್ ಆಗಲಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅವ್ರಿಗೆ ಏನ್ ಬೇಕು, ರೆಡಿಮೇಡ್. ಅದಕ್ಕೆ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದಾರೆ ನೋಡಿ, ನಿಮ್ಮಲ್ಲಿ ಎಷ್ಟು ಮನಸಾ ಶಕ್ತಿ ಇರಬೇಕು ಅಂತಂದ್ರೆ ಆ ಮನಸಾ ಶಕ್ತಿಯಿಂದ ನಿಮ್ಮ ದೃಷ್ಟಿಯ ಮೂಲಕ ಪರಮಾತ್ಮನ ದಿವ್ಯತೆಯ ಸಾಕ್ಷಾತ್ಕಾರದ ಅನುಭವ ಎದೆಗಡೆಗಿರುವಂತಹ ಆತ್ಮಗಳಿಗಾಗತ್ತೆ. ನಿಮ್ಮ ವೃತ್ತಿಯಿಂದ ಎದೆಗಡೆಗಿರುವಂತಹ ಆತ್ಮಗಳ ವೃತ್ತಿನೂ ಕೂಡ ಏನಾಗತ್ತೆ, ಚೇಂಜ್ ಆಗತ್ತೆ. ಅಂದ್ರೆ ಆ ಬೀಜ ರೂಪ ಅಂತಂದ್ರೆ ಏನು, ಫೈನಲ್ ಅಂದ್ರೆ ಬಾಬಾ ಹೇಳ್ತಾರೆ, ಆ ಒಂದು ಬೀಜ ರೂಪ ಸ್ಥಿತಿಯಲ್ಲಿ 5000 ವರ್ಷದಲ್ಲಿ ನೀವು ಏನೇನು ಅನುಭವ ಮಾಡಿದಿರಲ್ವ, 84 ಜನ್ಮದಲ್ಲಿ ಏನೇನು ಅನುಭವ ಮಾಡಿದಿರಿ, ಆ 84 ಜನ್ಮದ ಸಾರ ಎಷ್ಟಿರ್ತದೆ ಸ್ವಲ್ಪ ಅಲ್ವಾ. ಒಬ್ಬ ವ್ಯಕ್ತಿ IAS ಎಕ್ಸಾಮ್ ಅನ್ನ ಕಟ್ತಾರೆ, ಒಂದು ವರ್ಷ ಪೂರ್ತಿ ಓದ್ತಾನ, ಒಂದೊಂದು ದಿನದಲ್ಲಿ 8 ಗಂಟೆ 10 ಗಂಟೆ ಓದ್ತಾನೆ, ಆದರೆ ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡೋದೆಷ್ಟು 3 ಗಂಟೆಯಲ್ಲಿ ಮಾತ್ರ. 3 ಗಂಟೆಯಲ್ಲಿ ಏನ್ ಮಾಡ್ಬೇಕು, ಅವನು ಸಾರವನ್ನ ಮಾಡ್ಬೇಕು ಅಲ್ವಾ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಬೇಕಾದಷ್ಟು ಸಂಪಾದನೆಯನ್ನು ಮಾಡ್ತೀವಿ ಅಲ್ವಾ, ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ, ಸಾರ ರೂಪದಲ್ಲಿ ಇರುತ್ತೆ ಹೌದಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಇರ್ತದೆ ಬೀಜ ರೂಪ ಸ್ಥಿತಿ ಅಂತದೇನು, ಆತ್ಮದ ಆಧ್ಯಾತ್ಮಿಕ ಸ್ಥಿತಿಯ ಫೈನಲ್ ಸ್ಟೇಜ್. ಅಲ್ಲಿ ಆ ಆತ್ಮನಿಗೆ ಆಧ್ಯಾತ್ಮಿಕತೆ ಒಂದು ಸರ್ವಶ್ರೇಷ್ಠವಾದಂತಹ ಶಕ್ತಿಯಾಗಿರುವಂತ ಪರಮಾತ್ಮನ ಜೊತೆಯಲ್ಲಿ ಇರುವುದರ ಅನುಭವ ಆಗ್ತಾ ಇರ್ತದೆ. ಅಲ್ಲಿ ಅನುಭವ ಮಾತ್ರ ಇರ್ತಾ ಇರ್ತದೆ ಹೊರತು ಅಲ್ಲಿ ಯಾವುದೇ ರೀತಿಯ ಪುರುಷಾರ್ಥ ಆಗ್ಲಿ ಕರ್ಮ ಆಗ್ಲಿ ಮಾಡ್ತಾ ಇದೀವಿ ಅಂತ ಅನ್ಸೋದಿಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಚೇರ್ ಮೇಲೆ ಕುತ್ಕೊಂಡಿದ್ದೀರಿ ತಾನೆ, ಕುತ್ಕೊಂಡಿದ್ರೆ ಕುತ್ಕೊಂಡಿಲ್ವ ಸರಿ, ಚೇರ್ ಮೇಲೆ ಕುತ್ಕೊಳ್ಳೋದು ಒಂದು ಕರ್ಮ ಹೌದೋ ಅಲ್ವೋ, ಕರ್ಮ ಹೌದು ಅಲ್ವೋ ಸರಿ. ಹಾಗಿದ್ರೆ ನೀವು ಕುತ್ಕೊಂಡಷ್ಟು ಸಮಯ ಚೇರ್ ಮೇಲೆ ಕುತ್ಕೊಳ್ಳುವಂತ ಕರ್ಮ ಮಾಡ್ತಾ ಇದ್ದೀರಾ? ಸರಿಯಾಗಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಚೇರ್ ಮೇಲೆ 1 ಗಂಟೆ ಕುತ್ಕೊಂಡಿದ್ದೀರಿ, ಕುತ್ಕೊಂಡಷ್ಟು ಸಮಯ ಚೇರ್ ಮೇಲೆ ಕುತ್ಕೊಳ್ಳುವಂತ ಕರ್ಮ ಮಾಡ್ತಾನೆ ಇದ್ದೀರಾ? ಮತ್ತೇನ್ ಮಾಡಿದ್ರಿ? ಒಂದು ಸಲ ಆ ಶರೀರವನ್ನು ತಂದು ಬಿಟ್ಟು ಚೇರ್ ಮೇಲೆ ಹೇಗೆ ಬೇಕು ಅದನ್ನು ತಂದು ಬಿಟ್ಟು ಕೂರಿಸಿದ್ರು ಸರಿನಾ. ನೆಕ್ಸ್ಟ್ ಟೈಮ್ ಚೇರಿಂದ ಏಳುವವರೆಗೂ ನಿಮ್ಗೇನಿರ್ತದೆ, ಪ್ರಾಲಬ್ಧ. ಅರ್ಥ ಆಗ್ತಿದ್ಯಾ? ಒಂದು ವೇಳೆ ಅಲ್ಲಿ ಚೇರ್ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ನೆಲದ ಮೇಲೆ ಕುತ್ಕೊಂಡಿದ್ರೆ ಅವಾಗ ಏನಾಗತ್ತೆ, ಮಣ್ಣಿ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲ ಏನಾಗತ್ತೆ, ಶುರು ಆಗತ್ತೆ. ಕಾರಣ ಏನು, ಚೇರು ಇಲ್ಲ. ಅರ್ಥ ಆಗ್ತಿದ್ಯಾ? ಹಾಗೆ ಬಾಬಾ ಅಂದ್ರೆ 1 ಗಂಟೆಯಲ್ಲಿ ನಾನು ಚೇರ್ ಮೇಲೆ ಕೂತ್ಕೊಂಡು ಆ ಸುಖದ ಅನುಭವ ಮಾಡಿದ್ದೇನೆ ಎಂದ ಮಾತ್ರಕ್ಕೆ 1 ಗಂಟೆಗಳ ಕಾಲ ಆ ಚೇರ್ ಮೇಲೆ ಕೂತ್ಕೊಳ್ಳುವಂತ ನಾನು ಕರ್ಮ ಮಾಡ್ತಾ ಇದ್ದೇನೆ ಅಂದ್ರೆ ಬಿಡ ಅರ್ಥ ಅಲ್ಲ. ಆ ಪ್ರಯತ್ನ ನಂದು 1 ಗಂಟೆ ಮೊದಲೇ ಮುಗಿದೋಗ್ಬಿಟ್ಟಿದೆ. ಎಲ್ಲಿ ಮುಗಿದಿದೆ, ಶರೀರವನ್ನು ತಂದುಬಿಟ್ಟು ಚೇರ್ ಮೇಲೆ ಕುಳಿಸಿದಾಗ ಪುರುಷಾರ್ಥ ಪ್ರಯತ್ನ ಕರ್ಮ ಹೇಳೋದೇನಾಗಿದೆ, ಮುಗಿದೋಗ್ಬಿಟ್ಟಿದೆ. ಮುಂದಿನ 1 ಗಂಟೆ ನೀವು ಮಾಡಿದ್ಯಾವುದು, ಪ್ರಾರಬ್ಧ. ಅಂದ್ರೆ ಪ್ರಾರಬ್ಧವನ್ನ ನಾವು ಅನುಭವಿಸಬೇಕಾದ್ರೆ ಕರ್ಮವನ್ನ ಮಾಡ್ತಾ ಇರಬೇಕು ಅಂತ ಬಿಟ್ಟು ಏನು ಅವಶ್ಯಕತೆ ಇಲ್ಲ ಅಂದ್ರೆ ಬಾಬಾ ಸುಂದರವಾದ ಮಾತನ್ನ ಇರ್ತಾನೆ. ಮಾವಿನ ಹಣ್ಣು ತಿಂತಾ ಇರಬೇಕಾದ್ರೆ ಗಿಡ ನೀರ್ ಹಾಕಬೇಕಾ, ಗೊಬ್ಬರ ಹಾಕಬೇಕಾ, ಮರ ಕಡಿಬೇಕಾ, ಮರ ಕತ್ತಬೇಕಾ, ಏನ್ ಮಾಡ್ಬೇಕು? ತಿನ್ಬೇಕಾದ್ರೆ ನಾವು ಗೊಬ್ಬರ ಕೊಡ್ತಾ ಇರ್ತೀವಿ, ಒಂದ್ ಕಡೆ ತಿಂತಾ ಇರ್ತೀವಿ ಗೊಬ್ಬರ ಕೊಡ್ತಾ ಇದೀವಿ, ಇದ್ ಕಡೆ ತಿಂತಾ ಇದೀವಿ ಇದಕ್ಕೆ ನೀರ್ ಹಾಕ್ತೀವಿ ಮಾಡ್ತೀವಿ. ತಿನ್ಬೇಕಾದ ಕೆಲಸ ಏನು ಸರಿ? ಇವಾಗ ಬಾಬಾ ಸತ್ಯವಾಗಿ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ನಾವು ನಿಜವಾಗ್ಲೂ ಬ್ರಾಲಬ್ಧದ ಸ್ಥಿತಿಯಲ್ಲಿದ್ದೀವೋ ಪುರುಷಾರ್ಥದ ಸ್ಥಿತಿಯಲ್ಲಿದ್ದೀವೋ? ನಿಮ್ಮ ಮನಸ್ಸಿಗೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಅನಾತ್ಮ, ಬಿಂದು, ನಿರಾಕಾರ, ಮನಸ್ಸಲ್ಲಿ ಶಬ್ದ ಬರ್ತಾ ಇದೆ ಅಂತಂದ್ರೆ ಪುರುಷಾರ್ಥ. ಮನಸ್ಸಲ್ಲಿ ಸಂಕಲ್ಪ ಬರ್ತಾ ಇದೆ, ಯೋಚನೆ ಬರ್ತಾ ಇದೆ, ಚಿಂತನೆ ಬರ್ತಾ ಇದೆ ಅಂತಂದ್ರೆ ಪುರುಷಾರ್ಥ. ಅಲ್ಲಿ ಕೇವಲ ಅನುಭವ ಮಾತ್ರ ಇದೆ. ಯಾವ ಅನುಭವ? ಬೀಜದ ಸಂಪೂರ್ಣತೆಯ, ಹಣ್ಣಿನ ಸುಖದ ಶ್ರೇಷ್ಠತೆಯ, ಅತೀಂದ್ರಿಯ ಸುಖದ ಅನುಭವ ಆಗ್ತಾ ಇದೆ ಅಂತಂದ್ರೆ ಅದು ಪರಾಲಬ್ಧ. ಅಂದ್ರೆ ಯಾವ ಒಂದು ಫಲವನ್ನ ಪಡ್ಕೊಳ್ಳೋದಕ್ಕೋಸ್ಕರ ನೀವು ಪ್ರಯತ್ನವನ್ನ ಮಾಡಿದಿರೋ ಆ ಪ್ರಯತ್ನದ ಫಲ ನಿಮ್ಗೆ ಲಬ್ಧವಾಗಿದೆ, ಸಿಕ್ಕಿಬಿಟ್ಟಿದೆ, ಅದನ್ನ ನಾನೇನ್ ಮಾಡಬೇಕು, ಅನುಭವಿಸಬೇಕು ಅಷ್ಟೇ ಅಲ್ವಾ. ಅಂದ್ಮೇಲೆ ಬಾಬಾ ಹೇಳ್ತಾರೆ ಆ ಫಲ ನಿಮ್ಗೆ ಸಿಕ್ಕಿದ್ರೆ ಸಿಕ್ಕಿಲ್ಲ. ಓಕೆ, ನಾಳೆ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ. ಇವತ್ತಿನ ಕ್ಲಾಸಿನ ಮುಂದಿನ ಸ್ಟೇಜ್ ಏನು, ನಾಳೆ ಮುರಳಿ. ಓಕೆನಾ? ಆ ಸ್ವರೂಪದಲ್ಲಿ ನಾವು ಹೇಗೆ ಸ್ಥಿತವಾಗಬಹುದು, ಅವಾಗ ನೀವು ಸೇವೆ ಮಾಡಬೇಕು ಅಂತಾಗ್ಲಿ, ಪುರುಷಾರ್ಥ ಮಾಡಬೇಕು ಅಂತಾಗ್ಲಿ, ಯೋಚನೆ ಚಿಂತನೆ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. ನಿಮ್ ಕೆಲಸ ಏನು, ಯಾವ ಸ್ಮೃತಿ ಇರಬೇಕು ಅದು ನಾಳೆ. ನಾಳೆ ಮುರಳಿಯಲ್ಲಿ ಬಾಬಾ ಇರ್ತಾರೆ, ಅವಾಗ ಏನ್ ಮಾಡೋಣ, ಅದರ ಬಗ್ಗೆ ವಿಚಾರ ಸಾಗರ ಮಂಥನವನ್ನ ಮಾಡೋಣ. ಓಕೆನಾ? ಸರಿ, ಈಗ ನಾವೇನ್ ಕೇಳಿದ್ವಿ, ಯಾವ ಸ್ಥಿತಿಯನ್ನು ಕೇಳಿದ್ವಿ, ಬೀಜ ರೂಪ ಸ್ಥಿತಿ. ಓಕೆ, ಬೀಜ ರೂಪ ಸ್ಥಿತಿ ಅಂದ್ರೆ ಅರ್ಥ ಆಯ್ತಾ, ಅಥವಾ ಮತ್ತೇನಾದ್ರೂ ಕನ್ಫ್ಯೂಷನ್ ಇದೆಯಾ? ಇದು ಕನ್ಫ್ಯೂಷನ್ ಇಲ್ಲ ತಾನೆ. ಸಾರ ಏನು ಅಂತಂದ್ರೆ ನಮ್ಮ 84 ಜನ್ಮದ ನಮ್ಮ ಪಾತ್ರದ ಸಾರವನ್ನ ಫಲದ ರೂಪದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಅನುಭವ ಮಾಡುವಂತ ಸ್ಥಿತಿ, ಅಥವಾ ನಮ್ಮ ಆತ್ಮದಲ್ಲಿರುವಂತ ಅತೀಂದ್ರಿಯ ಶ್ರೇಷ್ಠವಾದಂತ ಸುಖವನ್ನ ಅನುಭವ ಮಾಡುವಂತ ಸ್ಥಿತಿ. ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ನಾವು ಮತ್ತೆ ಸಂಗಮ ಯುಗ, ಪೂರ್ತಿ 5000 ವರ್ಷದ ಯುಗದಲ್ಲಿ ಐದೂ ಒಂದು ಯುಗದ ಆತ್ಮದ ಸುಖದ ಸ್ಥಿತಿಯ ಅನುಭವ ಮಾಡುವಂತ ಸ್ಥಿತಿನೇ ಯಾವುದು? ಬೀಜ ರೂಪ ಸ್ಥಿತಿ. ಬೀಜ ನಿಮ್ ಕೈಯಲ್ಲಿದ್ರೆ ಯಾವಾಗ ಬೇಕಾದ್ರೆ ನೀವೇನ್ ಮಾಡ್ಬೋದು? ಏನ್ ಮಾಡ್ಬೋದು? ಗಿಡ ಮಾಡಿಬಿಟ್ಟು ದೊಡ್ಡದಾಗಿ ಮಾಡ್ಬೋದು. ಬೀಜನೇ ಇಲ್ಲ ಅಂತಂದ್ರೆ ಓಕೆ. ಬಾಬಾ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವೊಂದು ಮಕ್ಕಳ ಹತ್ರ ಬೀಜ ಇರತ್ತಂತೆ. ಕೆಲವೊಂದು ಮಕ್ಕಳ ಹತ್ರ ಏನ್ ಮಾಡ್ತಾರೆ, ಬೀಜ ಇದೆ ಅಂತೆ, ಬಾಬಾ ಕೊಡ್ತಾರಂತೆ. ಅದೇನು ಮಾಡ್ತಾರಂತೆ ಅಂದ್ರೆ, ಅದನ್ನ ತಗೊಂಡು ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಪರ್ಸಲ್ಲಿ ಹಾಕ್ಬಿಟ್ಟು ಬೀರೋದಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಇಟ್ಬಿಡ್ತಾರಂತೆ. ಅದನ್ನೇನ್ ಮಾಡಲ್ಲ, ಭೂಮಿ ಹಾಕೋದೇ ಇಲ್ವಂತೆ. ಓಕೆನಾ? ಬೀಜ ಮಾತ್ರ ಇದೆ, ಅದನ್ನ ನೆಟ್ಟಿಲ್ಲ ಅಂದ್ರೆ ಬೀಜ ಏನಾಗ್ಬಿಡ್ತದೆ? ಸರಿನಾ ಬಾಬಾ? ನಿಮ್ಮಲ್ಲಿ ಯಾರು ಇಲ್ಲ ತಾನೆ, ನಿಮ್ಮಲ್ಲಿ ಯಾರು ಇಲ್ಲ ತಾನೆ. ಹಾಗಿದ್ರೆ ಬೀಜವನ್ನು ಪರ್ಸಲ್ಲಿ ಹಾಕ್ಬಿಟ್ಟು ಬೀರೋದಲ್ಲಿ ಇಡೋದು ಅಂತದೇನು? ಮನೆ ಹೋಗ್ಬಿಟ್ಟು ವಿಚಾರ ಸಾಗರ ಅಂತಾನೆ ಮಾಡಲ್ಲ. ನಿತ್ಯ ಜೀವನದಲ್ಲಿ ಕಾರ್ಯರೂಪದಲ್ಲಿ ತರೋದಿಲ್ಲ, ಧಾರಣೆಯನ್ನು ಮಾಡೋದಿಲ್ಲ, ಯೋಗ ಮಾಡೋದಿಲ್ಲ. ಅವಾಗ ಏನರ್ಥ? ಅವ್ಯಕ್ತ ಮುರಳಿ ಬುಕ್ಕು ಮನೆಯಲ್ಲಿದೆ, ಕನ್ನಡ ಮುರಳಿ ಬುಕ್ಕು ಮನೆಯಲ್ಲಿದೆ, ಸರಿನಾ? ಡೈಲಿ ಮುರಳಿ ಸೆಂಟರ್ ನಲ್ಲಿದೆ. ಯಾರು ಓದ್ತಾ ಇದಾರೆ? ಅಕ್ಕೋರು ಓದ್ತಾ ಇದ್ದಾರೆ. ಅವಾಗ ಏನಾಗ್ಬಿಡ್ತು? ನಮ್ಮ ಹತ್ರ ಬೀಜ ಇದೆ, ಸಾರ ಇದೆ, ಟಿವಿ ಇದೆ, ಪೀಸ್ ಆಫ್ ಮೈಂಡ್ ಚಾನಲ್ ಇದೆ, ಆಮೇಲೆ ನಿನ್ನೆ ಡಿವಿಡಿಗಳಿದ್ದಾವೆ, ಕ್ಲಾಸ್ಗಳಿದ್ದಾವೆ, ಹಾಡುಗಳು ಎಲ್ಲಾನು ಕೂಡ ಇದಾವೆ. ಅನುಭವ ಮಾತ್ರ ಅದಕ್ಕೆ ಹೇಳಬೇಡಿ. ಬೀಜ ಬೇಕಾದಷ್ಟಿದೆ, ನಮ್ಮ ಹತ್ರ ಜ್ಞಾನ ಬೇಕಾದಷ್ಟಿದೆ, ಅದೇನಿಲ್ಲ. ಅನುಭವ ಯಾಕಿಲ್ಲ? ಯಾಕಂದ್ರೆ ಬೀಜವನ್ನ ಹಣ್ಣಾಗಿ ಮಾಡುವಂತ ಪ್ರಯತ್ನದಲ್ಲಿ ನೀವೇನಾಗಿಲ್ಲ, ಸಫಲರಾಗಿಲ್ಲ. ಎಲ್ಲೋ ಒಂದ್ ಕಡೆಗೆ ಏನಾಗ್ಬಿಡಿದೆ, ಆ ಬೀಜ ನಿಂತು ಬಿಟ್ಟಿದೆ. ಎಲ್ಲಿ ನಿಂತಿದೆ? ಕೆಲವೊಂದ್ಸಲ ಏನಾಗತ್ತೆ ನೋಡಿ, ತುಂಬಾ ನಾವ್ ಹೇಳ್ತಾನೆ, ತುಂಬಾ ಬೇಜಾರಾಗೋದು ಯಾವಾಗ ಗೊತ್ತಾ? ಬೀಜ ತರ್ತೀರಿ, ಭೂಮಿಗೆ ಹಾಕ್ತೀರಾ, ಭೂಮಿ ಹೆಸರು ಮಾಡ್ತೀರಿ, ಎಲ್ಲಾ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಇನ್ನೇನು, ಇನ್ನು 4-5 ದಿನದಲ್ಲಿ ಹಣ್ಣಾಗತ್ತೆ ಅಂದ್ರೆ ಜೋರ ಬಿರುಗಾಳಿ ಬಂದ್ಬಿಟ್ರು, ಎಲ್ಲ ಏನಾಗ್ಬಿಡ್ತಾರೆ? ಆವಾಗ ಆಗುವಂತ ಬೇಜಾರು ಇದೆಯಲ್ಲ, ಬೇರೆ ಯಾವಾಗಲೂ ಕೂಡ ಆಗೋದಿಲ್ಲ ಅಲ್ವಾಗತ್ತಾ? ಹೂ ಬಿಡುವಂತ ಮೊದಲು ಮರ ಬಿದ್ದೋದ್ರೆ ಬೇಜಾರಾಗಲ್ಲ ಅಲ್ವಾ? ಆದ್ರೆ ಎಲ್ಲಾ ಹಣ್ಣಾಗಿ ಇನ್ನೊಂದು 4-5 ದಿನದಲ್ಲಿ ಏನಾಗ್ಬಿಡ್ತದೆ? ಹಣ್ಣಾಗ್ಬೇಕು ಅನ್ನೋದು ಎಲ್ಲ ಒಂದ್ಸಲ ಕಿತ್ತು ಬಿಡುತ್ತಲ್ವಾ? ಹೆಚ್ಚಾಗಿ ಬಿರುಗಾಳಿ ಬರೋದು ಯಾವಾಗ ಹೇಳಿ? ಫೈನಲ್ ಯಾವಾಗ ಹಣ್ಣು ಬರುತ್ತೋ ಅವಾಗಲೇ ತಾನೆ. ಅವಾಗ ಅರ್ಧಾಮರ್ಧ ಆಗಿರುವಂತ ಹಣ್ಣು ಕೆಳಗಡೆ ಬಿದ್ರೆ ಅದನ್ನು ಬೇರೆ ಯಾರಿಗಾದ್ರೂ ಕೊಡ್ಲಿಕ್ಕೆ ಹೋದವ್ರು ತಗೊಳ್ತಾರ? ಅದು ತಿನ್ಲಿಕ್ಕೆ ನಿಮ್ಗೆ ಇಷ್ಟ ಆಗತ್ತಾ? ಇಷ್ಟ ಆಗಲ್ಲಲ್ವಾ? ಬಾಬಾ ಹೇಳ್ತಾರೆ, ಸಂಪೂರ್ಣವಾಗಿ ಹಣ್ಣು ನಿಮ್ ಕೈಯಲ್ಲಿ ಸಿಗೋವರೆಗೂ ನೀವೇನ್ ಮಾಡ್ಬೇಕಾಗತ್ತೆ? ಅಟೆನ್ಷನ್, 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 ಗಮನವನ್ನ ಕೊಡ್ಲೇಬೇಕು. ಗಮನವನ್ನ ಕೊಟ್ಟಿಲ್ಲ ಅಂತಂದ್ರೆ ಇನ್ನೇನು, ಮಾವಿನ ಮರ ಹತ್ತಿಬಿಟ್ಟು ಮಾವಿನ ಹಣ್ಣು ಕೈ ಸಿಗಬೇಕು ಅಂದಾಗ ಏನಾಗ್ಬಿಡ್ತದೆ? ಕೆಳಗಡೆ ಬಿದ್ದು ಬಿಡ್ತದೆ. ಓಕೆ, ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಬಾಬಾ ಹೇಳ್ತಾನೆ, ನುಗ್ಗೆಕಾಯಿ ಮರ ಹತ್ತೋದು ಅಂತ. ನುಗ್ಗೆಕಾಯಿ ಮರ ಹತ್ತೋದು ಅಂದ್ರೆ ಗೊತ್ತಾ? ತುದಿಯಲ್ಲಿ ಒಂದು ದೊಡ್ಡ ನುಗ್ಗೆಕಾಯಿ ಇರುತ್ತೆ, ಒಬ್ಬ ವ್ಯಕ್ತಿ ಮೇಲ್ಗಡೆಗೆ ಹತ್ತಿರ್ತಾನೆ, ಅವನಿಗೆ ಹೇಳು ನೋಡು ಆ ನುಗ್ಗೆಕಾಯಿ ಚೆನ್ನಾಗಿದೆ ಚೆನ್ನಾಗಿದೆ, ಮುಂದೋಗು 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 ಅಂತ. ಕೆಳಗಡೆ ಇರೋದು ಗೊತ್ತಿರ್ತದೆ, ಏನಂತ ಗೊತ್ತಿರ, ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದ್ರೂ ಕೂಡ ಏನ್ ಮಾಡೋದು? ಕಲ್ಸೋದು ನುಗ್ಗೆಕಾಯಿ ಕೇಳು ಅಂತ. ಓಕೆನಾ? ಕೆಳಗಡೆ ಬಿದ್ಮೇಲೆ ಏನ್ ಮಾಡೋದು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವ್ಯಾರು ನುಗ್ಗೆಕಾಯಿ ಮರ ಹತ್ತದವರಲ್ಲ ತಾನೆ, ನಿಮ್ಮ ಮರ ಹೇಗಿರ್ಬೇಕು? ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಆವಾಗ ನಾವು ಬೆಳೆಸಿರುವಂತ ಮರದಿಂದ ನಾವೇನ್ ಮಾಡ್ಬೇಕು? ಮಾವಿನ ಕಿತ್ತು ನಾವು ಮೊದಲೇನ್ ಮಾಡ್ಬೇಕು? ಹೊಟ್ಟೆ ತುಂಬಾ ತಿನ್ಬೇಕು, ಸರಿನಾ? ಅದಕ್ಕಾಗಿ ಬೀಜ ರೂಪ ಸ್ಥಿತಿ ಅಂತಂದ್ರೆ ಪರಮಾತ್ಮನ ಸ್ಥಿತಿ. ಬಾಬ ದಾದಾ ಸಮಾನ್ ಅಂದ್ರೆ ನೀವು ಆತ್ಮ ಪರಮಧಾಮದಲ್ಲಿ ಪರಮಾತ್ಮನ ಹತ್ರ ಕುತ್ಕೊಂಡಿದ್ದೀರಿ. ಅಲ್ಲಿ ಕುತ್ಕೊಂಡಾಗ ನಿಮ್ಮಲ್ಲಿ ಆತ್ಮದ ಶಕ್ತಿ ವೃದ್ಧಿ ಆಗ್ತಾ ಇದೆ. ಅಲ್ಲಿಂದ ಬರಲಿರುವಂತ ಶಕ್ತಿ 3 ಲೋಕಕ್ಕೆ ಏನಾಗ್ತಾ ಇದೆ? ಭಗವಂತನ ಜೊತೆಗೆ ಸಂಪೂರ್ಣವಾಗಿ ಹರಡ್ತಾ ಇದೆ. ಸೇವಾ ರೂಪದಲ್ಲಿ ಭಗವಂತನ ಜೊತೆಯಲ್ಲಿ ವಿಶ್ವಕ್ಕೆಲ್ಲಾ ಕಡೆಗೂ ಕೂಡ ಹರಡ್ತಾ ಇದೆ. ಅದು ನಮ್ಮ ಜೀವನದ ಫೈನಲ್ ಸ್ಟೇಜ್ ಅಂದ್ರೆ ಬಾಪ ದಾದ ಸಮಾನ್, ಭಗವಂತನ ಸಮಾನ್ ಅಂದ್ರೆ ಭಗವಂತನ ಮನೋಸ್ಥಿತಿ ಅನ್ನೋದು ಹೇಗಿರ್ತದೆ? ಅಚಲ ಅಡೋಲ ಅಂಗದನ ಸಮಾನ, ನಿಶ್ಚಿಂತ ನಿರಾಕಾರಿ ನಿರ್ವಿಕಾರಿ ಇದಂತ ನಿರಾಕಾರಿ ಅಂತಂದ್ರೆ ಅಲ್ಲಿ ಬಿಂದು ನಕ್ಷತ್ರ ಹೇಳುವಂತದ್ದು ಕೂಡ ಆಕಾರ ನಮ್ಮಲ್ಲಿ ಇಲ್ಲ. ಯಾಕೇಳಿ ನಾನು ಆತ್ಮ ಬಿಂದು ನಕ್ಷತ್ರ ಹೇಳುವಂತ ಸಮಧಿನೂ ಕೂಡ ಇಲ್ಲ. ಯಾಕೆ? ಯಾಕಂದ್ರೆ ಅದು ಹೋಗ್ಬಿಟ್ಟು ಪರಮಾತ್ಮದಲ್ಲಿ ಏನಾಗ್ಬಿಟ್ಟಿದೆ, ಲೀನವಾಗ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ. ಅದರ ಅಸ್ತಿತ್ವನೇ ಇಲ್ಲ. ಯಾವ್ದರ ಅಸ್ತಿತ್ವ ಇಲ್ಲ? ಆತ್ಮದ ಅಸ್ತಿತ್ವ ಇಲ್ಲ. ಸಂಪೂರ್ಣವಾದ ಏನಾಗ್ಬಿಟ್ಟಿದೆ? ಒಳಗಡೆಗೆ ಸೇರಿ ಬಿಟ್ಟಿದೆ. ಅದಕ್ಕೆ ಬಾ ಹೇಳ್ತಾರೆ, ಇದು ಲವಲೀನ ಸ್ಥಿತಿ, ಪ್ರೀತಿಯಲ್ಲಿ ಲೀನವಾಗಿರುವಂತಹ ಸ್ಥಿತಿ. ಸರಿನಾ? ಅದಕ್ಕಾಗಿ ಆ ಬೀಜ ರೂಪ ಸ್ಥಿತಿಯಲ್ಲಿ ಯಾರು ಸ್ಥಿತರಾಗಿರ್ತಾರೋ ಅವರಿಗೆ ಬೇರೆ ಯಾವುದೇ ಸ್ಥಿತಿ ಇಷ್ಟ ಆಗೋದಿಲ್ಲ. ಬೇರೆ ಯಾವುದೇ ಸ್ಥಿತಿ ಅಂತಂದ್ರೆ ಅಶರೀರಿ ಸ್ಥಿತಿ ಆಗ್ಲಿ, ಅವ್ಯಕ್ತ ಸ್ಥಿತಿ ಆಗ್ಲಿ, ಬೇರೆ ಯಾವುದೇ ಸ್ಥಿತಿನೂ ಕೂಡ ಇಷ್ಟ ಆಗೋದಿಲ್ಲ. ಸಮಯ ಸಿಗದಾಗ್ಲಿಲ್ಲ, ಅವರೆಲ್ಲ ಹೋಗ್ತಾರೆ ಟಕ್ಕಂತ. ಒಂದ್ ಸೆಕೆಂಡ್ ಅಲ್ಲಿ ಅಲ್ಲಿ ಹೋದ ತಕ್ಷಣ ಅವರಲ್ಲಿ ಏನಿರ್ತದೆ? ಅನುಭವ ಇರ್ತದೆ. ಒಟ್ಟು ಯಾವುದೇ ರೀತಿ ಕಾಮೆಂಟ್ ಇರೋದಿಲ್ಲ ಅಲ್ಲಿ. ಕಾಮೆಂಟ್ ಅಂತಂದ್ರೆ ಆತ್ಮ ಬಿಂದು ನಿರಾಕಾರ, ನಾನು ಫಸ್ಟ್ ಫ್ಲೋರ್ ದಾಟ್ತಾ ಇದ್ದಾನೆ, ಎರಡನೇ ಫ್ಲೋರ್ ಸೂಕ್ಷ್ಮ ಅಂತಾನೆ, ಬ್ರಹ್ಮ ಬಾಬಾ, ಏನು ಇರೋದಿಲ್ಲ ಅಲ್ಲಿ. ಅಲ್ಲಿ ಏನಿರ್ತದೆ ಹೇಳಿ? ಒಂದ್ ಸೆಕೆಂಡ್ ಅಲ್ಲಿ ಏನಿರ್ತದೆ? ಅನುಭವ. ಆ ಅನುಭವ ಹೇಗಿರುತ್ತೆ ಅಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ನೀವು ಸುಮ್ನೆ ಕೂತ್ಕೊಂಡಾಗ ನಿಮ್ ಕಣ್ಣಿಗೆ ಬಟ್ಟೆ ಹಾಕಿದ ಅಂತ ಹೇಳ್ಕೊಳ್ಳಿ, ನಾಲಿಗೆಯಲ್ಲಿ ಯಾರಾದ್ರೂ ಒಂದು ಮಾವಿನ ಹಣ್ಣು ಹಾಕ್ಬಿಟ್ಟು ಅವಾಗ ಏನಾಗ್ಬಿಡ್ತದೆ? ತಕ್ಷಣ ನಮ್ಗೆ ಏನಾಗತ್ತೆ? ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ತಾನೇ. ಹಾಗೆ ಇಲ್ಲೂ ಕೂಡ ಒಂದು ತಕ್ಷಣದಲ್ಲಿ ನಮ್ಮ ಮನಸ್ಸು ಏನಾಗತ್ತೆ? ಪರಮಾತ್ಮನ ಜೊತೆಯಲ್ಲಿ ನನ್ನ ಮನಸ್ಸಿದೆ ಇಡುವಂತ ಒಂದು ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾವಾಗ ಆರಂಭ ಆಗತ್ತೋ ಅದೇ ಸ್ಥಿತಿಯಲ್ಲಿ ನೀವು ಇಷ್ಟು ಕಂಟಿನ್ಯೂ ಮಾಡ್ತಾ 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 ಹೋಗ್ತಿರೋ ಆವಾಗ ನೀವು ಭಗವಂತನ ಸರಿ ಸಮಾನವಾಗಿ ಈಶ್ವರೀಯ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ. ಆಗಲೇ ನಿಮ್ಮ ಮೂಲಕ ಯಾರ ಪ್ರತ್ಯಕ್ಷತೆ ಆಗತ್ತೆ? ಭಗವಂತನ ಪ್ರತ್ಯಕ್ಷತೆ ಮತ್ತು ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಅಂದಮೇಲೆ ಬೀಜ, ಯಾವುದ ಬೀಜ? ಕಲ್ಪ ವೃಕ್ಷದ ಬೀಜ. ಆ ಬೀಜದಲ್ಲಿ ನಾವು ಸ್ಥಿತವಾದಾಗ ಈ ಜೀವನದ ಆಧ್ಯಾತ್ಮಿಕತೆಯ ಸಂಪೂರ್ಣ ಸುಖವನ್ನ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಅನುಭವಿಸಲಿಕ್ಕೆ ಸಾಧ್ಯ. ಆಗ ನಿಮ್ಮ ಮನಸ್ಸು ಏನನ್ನು ಕೂಡ ಕೇಳೋದಿಲ್ಲ. ಆವಾಗ ನಿಮ್ಮ ಶರೀರಧಾರಿಗಳಾದಂತ ವಸ್ತು, ವ್ಯಕ್ತಿ, ವಾತಾವರಣ ಯಾವುದನ್ನು ಕೂಡ ಏನ್ ಮಾಡೋದಿಲ್ಲ, ಅದು ಕೇಳೋದಿಲ್ಲ. ಅಷ್ಟು ಶ್ರೇಷ್ಠವಾದಂತಹ ಉನ್ನತವಾದಂತಹ ಸ್ಥಿತಿಯಲ್ಲಿ ಏನಾಗಿರ್ತದೆ? ಸಿದ್ಧವಾಗಿ. ಸರಿನಾ? ಈಗ ನಾವೇನ್ ಮಾಡೋಣ, ಇಷ್ಟೊತ್ತಿನವರೆಗೆ ಬಾಬಾ ಯಾವ ಸ್ಥಿತಿಯನ್ನ ಹೇಳಿದ್ರು ಆ ಸ್ಥಿತಿಯ ಅನುಭವವನ್ನ ಇವಾಗ ಮಾಡೋಣ. ಸರಿನಾ? ನಮ್ಮೆಲ್ಲರ ಮನಸ್ಸಲ್ಲಿರಬೇಕು, ಪರಮಾತ್ಮನಲ್ಲಿ, ಪರಮಧಾಮದಲ್ಲಿ ಇರಬೇಕು. ಆ ದೃಷ್ಟಿಯ ಮೂಲಕ ನೀವೇನ್ ಮಾಡಿ, ಆ ಶಕ್ತಿಯನ್ನ ಏನ್ ಮಾಡಿ, ಫಸ್ಟ್ಗೆ ಅನುಭವವನ್ನ ಮಾಡಿ, ಫಸ್ಟ್ಗೆ ಅನುಭವವನ್ನ ಮಾಡಿ, ಆಮೇಲೆ ಏನ್ ಮಾಡಿ, ಸ್ವಪುರುಷಾರ್ಥ ಪ್ರಯತ್ನವನ್ನ ಮಾಡಿ. ಸರಿನಾ? ಅಚ್ಛಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ಏನಹಿ ಬುಲ್ಲಾ, ಯಾವ್ದನ್ನ ಮರಿಬಾರ್ದು? ಥ್ಯಾಂಕ್ ಯು ಹೇಳೋದನ್ನ ಯಾವಾಗ್ಲೂ ಮರಿಬಾರ್ದು. ಯಾಕೇಳಿ, ಎಷ್ಟು ನೀವು ಹೇಳ್ತಿರೋ ಅಷ್ಟು ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಮತ್ತೆ ನಿಮ್ಮ ಹತ್ರ ಬರ್ತಾ ಇರ್ತಾರೆ. ಮರೆತು ಬಿಟ್ರೆ ನಾವ್ ಯಾವಾಗ್ಲೂ ಅದನ್ನ ಕೆಲವರಿಗೆ ಹೇಳ್ತೀವಿ, ಏನ್ರಿ ಇಷ್ಟು ದಿವಸ ನೀವು ಫೋನೇ ಮಾಡಿಲ್ಲ, ನೀವು ಫೋನ್ ಮಾಡಬಹುದಿತ್ತಲ್ಲ ಅಂತ ಅವ್ರು ಆ ಕಡೆಯಿಂದ ಕೇಳ್ತಾರೆ. ನಾವು ಅವರಿಗೆ ನೆನಪು ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ? ನಮ್ಮನ್ನು ನೆನಪು ಮಾಡ್ತಾರಲ್ವ. ಅದಕ್ಕೆ ನಾವ್ ಯಾರು ನೆನ್ಪು ಮಾಡ್ಬೇಕು? ಯಾಕೆ ನಮಗೆ ಅವನ ಅವಶ್ಯಕತೆ ಇದೆ ಹೊರತು ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರೋದು ಯಾರಿಗೆ? ನಮಗೆ ಅವಶ್ಯಕತೆ ಇರ್ತಾನೆ. ಅಂದ್ರೆ ಸತ್ಯಗೂ ಹೋಗೋರು ಯಾರು? ರಾಜರಾಗೋರು ಯಾರು? ಸುಖ ಬೇಕಾಗಿರೋದು ಯಾರಿಗೆ? ವಿಕರ್ಮ ವಿನಾಶ ಯಾರು ದೂರ ಆಗ್ಬೇಕು ಅಂದ್ರೆ ಡಾಕ್ಟರ್ ಯಾರು ಹೋಗ್ಬೇಕು? ನೀವ್ಯಾರು? ಪೇಷಂಟ್ ಗಳಾಗಿರೋದಕ್ಕೆ ನಾವೇನ್ ಮಾಡ್ಬೇಕು? ಭವರೋಗ ವೈದ್ಯ, ಸರ್ವ ರೋಗವನ್ನು ನಿವಾರಣೆ ಮಾಡುವಂತ ಹಾಸ್ಪಿಟಲ್ ಇದ್ಬಿಟ್ಟು ನಾವೇನಾಗಿರ್ತೀವಿ? ನಿಶ್ಚಿಂತ ಅಲ್ವಾ? ಅಚ್ಛಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.